योऽन्तः प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादी प्राणान् नमो भगवते पुरुषाय तुभ्यं जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिचनयनोऽसौ श्रीपतिर्मानदो नः यस्माद् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं मीडे चेतोऽभिमानिनः यूयं सर्वे प्रकुरुत मनो मे मध्वभावम् श्रीमध्वः कल्पवृक्षस्तु जयार्यः कामधुक्स्फुटः चिन्तामणिस्तु व्यासार्यः मुनित्रयमुदाहृतं वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहं पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुं मम श्रीगुरुभ्यो नमः हरिः श्रीमद्विष्णुवङ्गनिष्ठा अतिगुणगुरुतमः श्रीमदानन्दतीर्थ त्रैलोक्याचार्यपादोज्ज्वलजलजलसत्पांसवो अस्मान् पुनन्तु वाचां यत्र प्रणेत्री त्रिभुवनमहिता शारदा शारदेन्दुज्योत्स्ना भद्रस्मितश्रीधवलितगपुभा प्रेमभारम्बभारा ಪರಮಪವಿತ್ರವಾದ ಶ್ರೀಹರಿವಾಯು ಸ್ತುತಿ. ಕೊನೆಗೆ ಹೇಳೋ ಹಾಗೆ ಮುಕ್ತಿ ಮೇತೇ ವ್ರಜಂತಿ, ಮುಕ್ತಿಗೆ ಸಾಧನವಾಗಿರ್ತಕ್ಕಂಥ ಶ್ರೇಷ್ಠವಾದ ಕೃತಿ ಅದು. ಹರಿವಾಯು ಸ್ತುತಿಯ ಅಧ್ಯಯನ ಅಂತ ಹೇಳಿದರೆ ಮೋಕ್ಷವನ್ನು ಕೊಡಿಸ್ತಕ್ಕಂತಹ ಮುಖ್ಯ ಗುರುಗಳು, ಕೊಡತಕ್ಕಂಥವನು ಭಗವಂತನಾದ ನಾರಾಯಣ, ಮೋಕ್ಷವನ್ನು ಕೊಡಿಸ್ತಕ್ಕಂಥವರು ಗುರುಗಳಾದ ಶ್ರೀಮದ್ ಆಚಾರ್ಯರು, ಸಾಕ್ಷಾತ್ ವಾಯುದೇವರು. ಆದ್ದರಿಂದಲೇ ವಾಯುಸ್ತುತಿಯ ಅಧ್ಯಯನ, ಅದರ ಪ್ರತಿನಿತ್ಯದ ಪಾರಾಯಣ, ಪುರಶ್ಚರಣ ಮೊದಲಾದವು ಪ್ರತಿಯೊಂದು ಸಹ ನಮ್ಮನ್ನು ವೈಕುಂಠದ ಹಾದಿಗೆ ಹಚ್ಚಿಸ್ತಕ್ಕಂಥ ಶ್ರೇಷ್ಠವಾದ ಕಾರ್ಯ. ಅಂಥ ವಾಯುಸ್ಥಿತಿಯನ್ನು ಶ್ರೀವಿಕ್ರಮ ಪಂಡಿತಾಚಾರ್ಯರು ಬರೆದಿದ್ದು ಸಹ ಎಲ್ಲೋ ಒಂದು ಕೂತು ಬರೆದಿದ್ದಲ್ಲ, ಆಚಾರ್ಯರ ಬಗ್ಗೆ ಯಾರೋ ಹೇಳಿ ಅದನ್ನು ಕೇಳಿ ಬರೆದಿದ್ದಲ್ಲ, ಸ್ವತಃ ಅವರನ್ನು ಸಾಕ್ಷಾತ್ತಾಗಿ ಅವರ ಮೂರು ಅವತಾರಗಳನ್ನು ಒಟ್ಟಿಗೆ ನೋಡಿ ಆ ಕ್ಷಣದಲ್ಲಿ ಬರೆದಿದ್ದರು. ಅದೇ ಸಮಯಕ್ಕೆ ಹನುಮದ್ರೂಪ, ಭೀಮರೂಪ, ಮಧ್ವರೂಪಗಳ ದರ್ಶನದೊಂದಿಗೆ ಶ್ರೀರಾಮರೂಪ, ಶ್ರೀಕೃಷ್ಣರೂಪ, ಶ್ರೀ ವ್ಯಾಸರೂಪಗಳ ಶ್ರೀಹರಿಯನ್ನು ಕೂಡ ಸಂದರ್ಶನ ಮಾಡಿದರು ಏಕಕಾಲಕ್ಕೆ. ಅದಕ್ಕೆ ಹರಿವಾಯು ಸ್ತುತಿ, ಹರಿವಾಯುಗಳನ್ನು ಕಂಡರು, ಹರಿವಾಯುಗಳ ಸ್ತೋತ್ರವನ್ನು ಮಾಡಿದರು. ಅವರು ಬರೆದಿದ್ದು ಹರೇರ್ ವಾಯುದೇವಶ್ಯ ಚಾಸ್ಯ ಅವರೇ ಹೇಳಿದ್ದಾರೆ. ಶ್ರೀಹರಿ ಮತ್ತು ವಾಯುದೇವರ ಸ್ತೋತ್ರ ಇದು ಅಂತ ಅವರೇ ಹೇಳಿರೋದ್ರಿಂದ ಅವರೇ ಇಟ್ಟ ಹೆಸರು ಹರಿವಾಯು ಸ್ತುತಿ ಅಂತಾನೆ. ಅಂತ ಹರಿವಾಯು ಸ್ತುತಿ ವಾಯುದೇವರ ಬಗ್ಗೆ ಒಂದು ಭಾವುಕವಾದ ಸ್ತೋತ್ರ ಅಲ್ಲ ಅದು. ಎಷ್ಟೋ ಸತ್ಯ ಸ್ತೋತ್ರಗಳಿಗೆ ಹೊಗಳದಷ್ಟೇ ಗುರಿ ಇರುತ್ತೆ. ವಸ್ತುಸ್ಥಿತಿ ಯಾರಿಗೋ ಅನ್ವಯ ಆಗೋದನ್ನು ಇನ್ಯಾರಿಗೋ ಹೇಳಿಬಿಟ್ಟು ಆ ಕಾಲಕ್ಕೆ ಮುಗಿಸೋದುಂಟು. ಆದರೆ ಹರಿವಾಯು ಸ್ತುತಿ ಹಾಗಲ್ಲ. ಅವ್ರು ಹೇಳ್ತಾರೆ, ನಾನು ಹೆಚ್ಚೇನು ಹೇಳ್ತಾ ಇಲ್ಲ, ಸಂಸ್ಥವೇ ನಾಶ್ಮಿ ಶಕ್ತಃ, ನಾನು ಸರಿಯಾಗಿ ಸ್ತೋತ್ರ ಮಾಡೋ ಶಕ್ತಿನೇ ನನಗಿಲ್ಲ ಅಂತ ಹೇಳ್ತಾ ಶಾಸ್ತ್ರಪ್ರಮಿತವಾದ ವಿಚಾರಗಳನ್ನು ನೂರಕ್ಕೆ ನೂರರಷ್ಟು ಅತ್ಯಂತ ಖಚಿತವಾದ ವಿಚಾರಗಳನ್ನು ತಿಳಿಸಿದ್ದು ವಾಯುಸ್ತುತಿ. ಸ್ತೋತ್ರಗಳ ಮನುಷ್ಯ ಸ್ತೋತ್ರಗಳಿಂದ ದಾರಿ ತಪ್ಪುತ್ತಾನೆ ಸಾಮಾನ್ಯವಾಗಿ, ಆದರೆ ದಾರಿ ತಪ್ಪಿದವರು ಸರಿ ದಾರಿ ತರಿಸ್ತಕ್ಕಂಥ ಸ್ತೋತ್ರ ಹರಿವಾಯುಸ್ತುತಿಯ. ಆಚಾರ್ಯರ ಪ್ರತಿಯೊಂದು ಗುಣಗಳನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳುತ್ತಾನೆ. ಅಂಥ ವಾಯುಸ್ತುತಿಯ ಪ್ರವಚನ ಕಳೆದ ಬಾರಿಯಲ್ಲಿ ಪ್ರಾರಂಭವಾಗಿ ಮೊದಲ ಪೀಠಿಕೆಯ ರೂಪವಾದ ಹನುಮದ್ರೂಪದವರೆಗಿನ ಸ್ತೋತ್ರಗಳನ್ನು ನೋಡಿದ್ದೇವೆ. ಅಷ್ಟು ಶ್ಲೋಕಗಳಲ್ಲಿ ವಾಯುದೇವರು ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಎಂಬುದನ್ನು ಬಗೆ ಬಗೆಯಾಗಿ ಹೇಳ್ತಾರೆ. ಪಾದಧೂಳಿಗಳೇ ಎಂಥದ್ದು, ಸಾಕ್ಷಾತ್ ಭಾರತೀ ದೇವಿ ಅವುಗಳನ್ನು ಶಿರಸಾ ವಹಿಸ್ತಾರೆ ಅಂದಮೇಲೆ ಪಾದಧೂಳಿ ಹೇಗಿರಬಹುದು? ರುದ್ರಾದಿ ದೇವತೆಗಳೆಲ್ಲ ನೂಕು ನುಗ್ಗಲು ಮಾಡಿಕೊಂಡು ಬಂದು ಆಚಾರ್ಯರ ಸಂದರ್ಶನಕ್ಕೆ ಬರ್ತಾರೆ, ತಮ್ಮ ಕಿರೀಟ ಮನೆಗಳನ್ನು ಕಟ್ಟಿಸಿ ನಮಸ್ಕಾರ ಮಾಡ್ತಾರೆ ಅಂದಮೇಲೆ ಎಷ್ಟು ದೊಡ್ಡವರು ವಾಯುದೇವರು ಎಂಬುದನ್ನು ಹೇಳುತ್ತಾರೆ. ಅಷ್ಟೇ ಅಲ್ಲ, ವಾಯುದೇವರ ಸ್ಮರಣೆ ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣ ಚಿರಮುಜಿತ ಚಿದಾನಂದ ಸಂದೋಹದಾನ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿ ಮಂಧೇ ತಮಸಿ ವಿದಧತಾಂ ಸಂಸ್ಥವೇ ನಾಶ್ಮಿಶಕ್ತಃ. ಇಲ್ಲಿ ವಾಯುದೇವರ ಬಗ್ಗೆ ಹೊಸ ಚಿತ್ರವನ್ನು ಕೊಡುತ್ತಾರೆ. ನಮ್ಮ ಎಲ್ಲ ವಿಧವಾದಂಥ ಆಪತ್ತಗಳನ್ನು ಪರಿಹಾರ ಮಾಡ್ತಾರೆ, ತಾಪತ್ರಯಗಳನ್ನು ಪರಿಹಾರ ಮಾಡ್ತಾರೆ. ಯಾರು ದ್ವೇಷಗಳಿದ್ದಾರಲ್ಲ ಅವರನ್ನು ಅಂಧಂತಮಸ್ಸಿಗೆ ಹಾಕ್ತಾರೆ. ಇದು ಬಹಳ ಮುಖ್ಯ, ಇದೆ ಅದು ಸಹಜ. ಮುಕ್ತಿ ಕೊಡಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅವರಿಗೆ, ಅಂಧಂತಮಸ್ಸು ಕೊಡಿಸ್ತಕ್ಕಂಥ ಸಾಮರ್ಥ್ಯನೂ ಇದೆ. ಎರಡೂ ಕೂಡ ಮುಕ್ತಿ ಕೊಡಿಸ್ತಕ್ಕ ಭಗವಂತ ಎರಡನ್ನೂ ಕೊಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ ತಮಸ್ಸನ್ನು ಕೊಡ್ತಾನೆ. ವಾಯುದೇವರು ಎರಡನ್ನೂ ಕೊಡಿಸ್ತಾರೆ ದೇವರಿಗೆ ಹೇಳಬೇಕು. ಅದಕ್ಕೆ ಅಂಧಂತಮಸ್ಸಿಗೆ ಹಾಕಿಸ್ತಕ್ಕಂಥ ಸಾಮರ್ಥ್ಯ ಅವರಿಗಿದೆ. ಕೆಲವರು ಇರ್ತಾರೆ ಕಂಪ್ಲೇಂಟ್ ಕೊಡ್ಬೋದು ಅಷ್ಟೇ, ಏನೇನು ಮಾಡೋಕ್ಕಾಗೋದಿಲ್ಲ. ಕೆಲವರು ಇನ್ನೊಂದು ಇನ್ವೆಸ್ಟಿಗೇಟ್ ಮಾಡಿಸ್ಬೋದು, ಅದು ಪನಿಷ್ ಮಾಡೋದು ಮಾತ್ರ ಯಾರು ಮಾಡಕ್ಕೆ ಬರೋ, ನ್ಯಾಯಾಧೀಶ ಮಾಡಬೇಕು, ಉಳಿದವರು ಪನಿಷ್ ಮಾಡಿದ ಅರ್ಥ ಇಲ್ಲ ಅದಕ್ಕೆ. ತೀರ್ಮಾನ ಮಾಡಬೇಕಾದ ನ್ಯಾಯಾಧೀಶ ಅದ. ಆದರೆ ವಾಯುದೇವರು ಎಷ್ಟು ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾರೆ ಅಂದರೆ ಅವರ ತೀರ್ಮಾನ ಅಂದರೆ ಭಗವಂತ ಹಾಗೆ ಒಪ್ಕೊಂಡು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅತಿ ಶ್ರೇಷ್ಠವಾದಂಥ ಸ್ಥಾನ ಅವರು. ಮುಂದೆ ಅವರು ಅವತಾರ ಮಾಡಿದ್ದಾದರೂ ಹೇಗೆ, ಅಶ್ಯಾವಿಷ್ಕರ್ತೋ ಕಾಮಂ ಅಂತ ಹೇಳ್ತಾ ಭೂಲೋಕದಲ್ಲಿ ಅವರು ಅವತಾರ ಮಾಡಿ ಯತಿವರ ಮಹಿತಃ ಭೂಮಿಭೂಷಾ ಮಣಿರ್ಮೇ, ಯತಿವರ ಮಹಿತಃ ಆ ಪದ ಗಮನಿಸಬೇಕು. ಋಷಿಕೇಶ ತೀರ್ಥಾದಿ ಯತಿವರರಿಂದ ಮಹಿತರಾದವರು. ಅದನ್ನು ಹಿಂದೆ ವಿಸ್ತಾರವಾಗಿ ಹೇಳಿದೆ. ಆಚಾರ್ಯರ ಶಿಷ್ಯ ಸಂಪತ್ತೇನಿದೆಯಲ್ಲ, ಇದು ಮತಾಚಾರ್ಯರ ಇತಿಹಾಸದಲ್ಲೇನೆ ಅಂತ ಶಿಷ್ಯವರ್ಗ ಬೇರೆ ಯಾರಿಗೂ ಇರಲಿಲ್ಲ. ಒಬ್ಬೊಬ್ಬರು ಕೂಡ ಎಂಥವ್ರು ಗೊತ್ತಾ, ಭೂಲೋಕ ಉದ್ಧಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯದವರು ಅಂತ ಸುಮಧ್ವೀಧರ ವರ್ಣನೆ ಮಾಡ್ತಾರೆ. ಒಬ್ಬೊಬ್ಬರು ಸಾಕು ಅಂತ ಮಹಾನುಭಾವ. ಇನ್ನು ಆಚಾರ್ಯರು ಕ್ಷೀರ ಸಮುದ್ರದಂತೆ ಇದ್ದಾರೆ. ಅದೇ ರೀತಿಯಲ್ಲಿ ಈ ಮಾಯಿ ಭಿಕ್ಷುಗಳನ್ನು ನಾಶ ಮಾಡ್ತಕ್ಕಂಥ ಮಹಾನುಭಾವರಾಗಿದ್ದಾರೆ. ವರ್ಣನೆ ಮಾಡ್ತಾ ಹೇಳ್ತಾರೆ ಎಷ್ಟು, ಏನೋ ಭ್ರೂ ವಿಭ್ರಮಸ್ತೆ ಭ್ರಮಯತು ಸ್ಪೃಶ್ಯಂ ದುರ್ಭ್ರು ಬಭ್ರುವತ್ ದುರ್ಭ್ರು ಸಾಶಾನ್ ಅಂತ ಹೇಳ್ತಾ ನಿಮ್ಮ ಸಾಮರ್ಥ್ಯ ಭಾರಿ ದೊಡ್ಡದು. ಭ್ರೂ ವಿಭ್ರಮ, ನಿಮ್ಮ ಭೂ ವಿಭ್ರಮವೇ, ಭ್ರೂ ವಿಲಾಸವೇ. ಸಾಭ್ರೋಷ್ಣ ಭೀಷಿಶುಭ್ರ ಪ್ರಭಮ ಭಯನ ಭೂ ಭೂರಿ ಭೂಭೃದ್ಯಭೂತಿ ಭ್ರಾಜಿಷ್ಣುರ್ ಭೂರು ಭೂಣಾಂ ಭವನಮಿಭೋ ಅಭೇದಿ ಬಭ್ರೇ ಬಭೂವೇ. ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡೋ ಸಾಮರ್ಥ್ಯ ವಾಯುದೇವರು, ಅದು ತುಂಬ ಕಷ್ಟಪಟ್ಟಲ್ಲ. ಭ್ರೂ ವಿಭ್ರಮ, ಭ್ರೂ ವಿಲಾಸದಂತ ಮಾಡ್ತಾರೆ. ಅದಕ್ಕೆ ಅವರಿಗೆ ನೈವಾತ್ರ ವಿಶ್ರಮಣ ವೆಚ್ಚತ್ ಅವಿಶ್ರಮೋತ್ಸವ ಅಂತ ಹೇಳಿದ್ದಾರಲ್ಲ ಹಾಗೆ. ಸಮುದ್ರ ಹಾರಿದಾಗ ಆಯಾಸ ಆಗಲಿಲ್ಲ ಅಲ್ಲ, ಯಾವ ಕೆಲಸ ಮಾಡಿದಾಗಲೂ ವಾಯುದೇವರಿಗೆ ಆಯಾಸನೇ ಆಗೋದಿಲ್ಲವಂತ, ಅಷ್ಟು ಶ್ರೇಷ್ಠ ವ್ಯಕ್ತಿತ್ವ. ಇಲ್ಲದೆ ಹೋಗಿದ್ದರು ಅವರನ್ನು ಪ್ರತಿ ಜೀವರ ದೇಹದೊಳಗೆ ಕೂಡಿಸಿ 6321,000 ಶ್ವಾಸ ಜಪಗಳ 3 ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ಮಾಡಿಸೋ ಕೆಲಸ ಕೊಡಿಸ್ತಿದ್ರ. ಶ್ರೀ ವಾದಿರಾಜ ಸ್ವಾಮಿಗಳು ಸರಸ ಭಾರತಿ ವಿಲಾಸದಲ್ಲಿ ಹೇಳ್ತಾರೆ, ವಾಯುದೇವರನ್ನು ಬಿಟ್ಟು ಬೇರೆ ಏನಾದರೂ ಹಂಸಮಂತ್ರ ಜಪ ಮಾಡೋ ಕೆಲಸ ಕೊಟ್ಟಿದ್ರೆ ಎಷ್ಟು ಜನ ಮಧ್ಯದ ಸತ್ತೋಗ್ತಿದ್ರು ಅಂತ ಹೇಳಿದ್ದಾರೆ. ರೆಸ್ಟ್ ಹೋಗ್ಬಿಟ್ರೆ ಕತೆ ಮುಗಿದೋಯ್ತು. ವಾಯುದೇವ ರೆಸ್ಟ್ಲೆಸ್ ಆಗಿರ್ತಕ್ಕಂಥವ್ರು ವಾಯುದೇವರು. ಇಷ್ಟಾರು ಆಯಾಸವಿಲ್ಲ, ರೆಸ್ಟ್ಲೆಸ್ ಅಂದರೆ ಡಿಸ್ಟರ್ಬ್ ಆಗ್ತಾರೆ ಮನುಷ್ಯ, ಅವರೇ ಆರಾಮಾಗಿದ್ದಾರೆ. ಅದು ವರ್ಣನೆ ಮಾಡ್ತಾರೆ. ಮುಂದೆ ಅವರ ಆರಾಧನೆಯಿಂದ ಅದು ಇದು ಸಿಗುತ್ತೆ ಅಂತೇಳಿ ಉಪಯೋಗ ಇಲ್ಲ. ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರತಲಿತೈಶ್ಚಾಮರೈಶ್ಚಾರುವೇಷಾಹ. ವೈಕುಂಠೇ, ವೈಕುಂಠದಲ್ಲಿ ವಿಹಾರವನ್ನು ಮಾಡ್ತಾರೆ. ಇನ್ನು ಸ್ವರ್ಗಾದಿಗಳು ಸಿಗುತ್ತಾ ಅಂತ ಕೇಳೋದಕ್ಕೆ ಹೋಗಬೇಡಿ, ಅದು ಹೈಯೆಸ್ಟೇ ಕೊಟ್ಟಮೇಲೆ ಅವೆಲ್ಲ ಸಿಗುತ್ತಾ. ಆಫೀಸರ್ ಪೋಸ್ಟ್ ಕೊಡ್ತಾರೆ ಅಂತ ಕೇಳಿದ್ರೆ ಕ್ಲರ್ಕ್ ಪೋಸ್ಟ್ ಕೊಡ್ತಾರೆ ಅಂತ ಕೇಳಿದ್ರೆ ಹೇಗಾಗ, ಎಷ್ಟು ದೊಡ್ಡದು ವೈಕುಂಠಕ್ಕೆ ಕಳಿಸೋದ್ರೆ ಸಾಮಾನ್ಯವಾದದ್ದಲ್ಲ. ವೈಕುಂಠದಲ್ಲಿ ಏನಿರುತ್ತೆ, ಆನಂದ ಮಂದ ಮಂದ ದದತಿ ಗುಂದ ಮಂದ ಅರಣಂದ್ಯ ವರ್ತ ಮೋದ ಅಂತದಾನ ಮೃದುಪದ ಮುದಿತೋ ಗೀತಕೈ ಸುಂದರೀಣ. ವೈಕುಂಠ ಅಂತ ಹೇಳಿದರೆ ಆನಂದದ ನೆಲೆ ಅದು. ಒಂದು ನಾವೇನು ಅಪೇಕ್ಷೆ ಪಡ್ತೇವೆ ಅದು ಸಿಗೋದು ಇಲ್ಲಿ ಸಿಗೋದೇ ಇಲ್ಲ, ಅದು ಸಿಗೋದು ವೈಕುಂಠದಲ್ಲಿ ಮಾತ್ರನೇ. ಇದು ಸಾಧನ, ಇದು ಸಿದ್ಧಿ ಅದೇನೆ. ಅಂಥ ಸಿದ್ಧ ಲೋಕವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ರೀತಿಯೇ ಬೇರೆ ಆಗುತ್ತೆ. ತುಂಬ ಜನ ಇವತ್ತು ಒಳ್ಳೊಳ್ಳೆ ಕಂಪ್ನಿ ಯಾತಕ್ಕೆ ಕೆಲಸಕ್ಕೆ ಸೇರ್ತಾರೆ ಅಂದರೆ ಏನೇನು ಬೆನಿಫಿಟ್ ಇದೆ ನೋಡ್ತಾರೆ ಅದರೊಳಗೆ, ಸಂಬಳ ಎಷ್ಟು ಬೆನಿಫಿಟ್ ಎಷ್ಟು. ಆದರೆ ವೈಕುಂಠದ ಬೆನಿಫಿಟ್ ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟೆ? ನೀವು ಎಷ್ಟೆಲ್ಲ ಬೆನಿಫಿಟ್ ಕೊಟ್ಟರು ಮನೆ ಕಳಿಸ್ಕೊಟ್ರೆ ಆಮೇಲೆ ಸುಖವಾಗಿ ಹೋಗಿ ಬನ್ನಿ ಅಂತೇಳಿ. ಆದರೆ ವೈಕುಂಠ ಆಗಲ್ಲ, ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಶಾಶ್ವತವಾದ ಸುಖ ಅದು. ಇದರಲ್ಲಿ ನಮಗೆ ಅರ್ಥ ಮಾಡಿಕೊಂಡ ಇಷ್ಟು ಮೇಲಿದ್ದವರಿಗೆ ಮರುದಿಸಿದ ಏನೂ ಇಲ್ಲ, ಆ ಸ್ಥಿತಿ ಬರೋಷ್ಟರ ಮಟ್ಟಿಗೆ ಅಪಾಯ ಉಂಟು. ಸ್ವರ್ಗಲೋಕನೇ ಹಾಗಿದೆಯಂತೆ, ಕ್ಷೀಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಇನ್ನು ವೈಕುಂಠ ಲೋಕ ಮಾತ್ರ ಯಾವ ಕಾಲಕ್ಕೂ ಕೂಡ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಅಂತ ಲೋಕವನ್ನು ಆಚಾರ್ಯರು ಕೊಡಿಸ್ತಾರೆ. ತಪ್ಪಿದರೆ ಅಂಧಂತ ಮುಗಿಸ್ಕೊಡಿಸ್ತಾರೆ. ಅದೇ ಹೇಗಿದೆ ಅಂದರೆ ಉತ್ತಪ್ತಾತ್ಯುತ್ಕಟಾತ್ವಿತ್ಯತೆ, ಮೂರು ಶ್ಲೋಕಗಳಲ್ಲಿ ಅಂಧಂತ ಸ್ವರ್ಣನೆ ಮಾಡಿದೆ. ಮೂರು ಶ್ಲೋಕಗಳಲ್ಲಿ, ಎರಡು ಶ್ಲೋಕದಲ್ಲಿ ವೈಕುಂಠ, ಮೂರು ಶ್ಲೋಕದಲ್ಲಿ ಅಂಧಂತಮಸ್ಸು. ಇದ್ಯಾಕೆ ಮಾಡಿದರು ಅಂದರೆ ಅಂಧಂತಮಸ್ಸಿಗೆ ಹೋಗಲೇಬಾರದು ಅಂತ ಅನಿಸ್ಬೇಕು ನಮಗೆ, ಅದಕ್ಕೋಸ್ಕರ ಮಾಡ್ತಾರೆ. ಅಂಧಂತಮಸ್ಸಿಗೆ ಹೋಗಲೇಬಾರದು, ವೈಕುಂಠಕ್ಕೆ ಹೋಗಲೇಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಮನುಷ್ಯ ಅದು ಇದು ಈಕ್ವಲ್ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಎಷ್ಟೊತ್ತಂತ ಹೇಳ್ತೇವೆ, ಆ ಸುಖನೇ ಬೇಡ, ಬಂದು ದುಃಖ ಹೋದ್ರೆ ಸಾಕು ಅಂತ ಹೇಳ್ತಾ. ತುಂಬ ಸಾಲ ಮಾಡಿದಾಗ ಇಂಟ್ರೆಸ್ಟ್ ಕೊಡಿದ್ರೆ ಹಸಿರು ಕೊಟ್ಬಿಡು ಮಾರಾಯ ಬಿಟ್ಬಿಡ್ತೇವೆ ಅಂತ ಹೇಳ್ತಾರಲ್ಲ ಆ ಟೈಪ್. ಈ ದುಃಖವನ್ನು ಮನುಷ್ಯ ಎಂದು ಹೊಂದಕ್ಕೆ ಇಷ್ಟಪಡೋದಿಲ್ಲ. ಮೊದಲು ದುಃಖ, ಅದಕ್ಕೆ ಹೇಳ್ತಾರೆ ಮೋಕ್ಷದ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಅಂತ ಕರೆಯೋದು. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ, ಅನಿಷ್ಟ ಎಷ್ಟು ಭಯಂಕರ ಅಂತ ತಿಳಿಸೋದಕ್ಕೆ ಮೂರು ಶ್ಲೋಕದಲ್ಲಿ ಅಂಧಂತಮಸ್ಸನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಆಚಾರ್ಯರನ್ನು ಹೇಗೆ ಸ್ತೋತ್ರ ಮಾಡಬೇಕು ಹೇಳಿಕೊಡ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಆಚಾರ ಜನಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಶಾಶ್ವತವಾದ ಭಕ್ತಿಯನ್ನು ನಿಮ್ಮಲ್ಲಿ ಹರಿಯಲ್ಲಿ ಕೊಡಿ. ಹರಿಯಲ್ಲಿ ಕೊಡಬೇಕು, ಮೋಕ್ಷ ಕೊಡ್ತಾನೆ. ನಿಮ್ಮಲ್ಲಿ ಕೊಡಬೇಕು, ಮೋಕ್ಷ ಕೊಡಿಸ್ತೀನಿ. ನೀವು ಎಷ್ಟವರು ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್, ಎಷ್ಟು ವಿಶೇಷಗಳು ವಾಯುದೇವರಿ. ಒಬ್ಬೊಬ್ಬರು ಒಂದು ತಂದೆ, ತಂದೆನೇ ಆಪ್ತನಲ್ಲ ಪ್ರಹ್ಲಾದರಾದರೆ ತಂದೆನೇ ದೊಡ್ಡ ಶತ್ರುವಾಗಿ ಕೂತಿದ್ದ. ಧ್ರುವನಿಗೆ ಸುರುಚಿ ಮನೆ ಬಿಟ್ಟು ಓಡಿಸಿಬಿಡ್ತಾಳೆ, ಹಾಗಾಗಿ ಹೋಯಿತು. ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ, ಎಷ್ಟೋ ಗುರುಗಳು ಶಿಷ್ಯರು ಉದ್ಧಾರ ಮಾಡಿದವರಲ್ಲ. ಭ್ರಾತಃ ದುರ್ಯೋಧನಾದಿ ಭ್ರಾತೃಗಳು ಎಂಥವ್ರು ಅವರಲ್ಲ, ಪಾಂಡ ರಾಜ್ಯ ಕೊಡದೆ ಹೋದವರು. ಅಲ್ಲಿ ವಿಭೀಷಣೆ ರಾಜ್ಯ ಕೊಡಲಿಲ್ಲ, ಕಾರಣ ರಾವಣ ಸೋದರ ಓಡಿಸಿಬಿಡ್ತಾನೆ ಅಲ್ಲಿಂದ. ಆಚಾರ್ಯನಂತ ಭ್ರಾತೃ ಯಾರಿಗೂ ಸಿಗೋದಿಲ್ಲ. ಭ್ರಾತಃ ಇಷ್ಟ ಆಪ್ತ ಬಂಧು, ಆಚಾರ್ಯನ ಆಪ್ತ ಅಂತ ಕರೀತಾರೆ, ಅದು ಬಹಳ ಮುಖ್ಯ. ನಮ್ಮ ಆಪ್ತರು ಅಂತ ಯಾರನ್ನು ಪರಿಚಯ ಮಾಡಿಕೊಡ್ತಾರೆ, ಆಮೇಲೆ ಏನು ಕಂಡಾಗ ನಮಗೆ ಅವರು ದೂರ ಆಗಿಬಿಟ್ವಿ ಅಂತ ಹೇಳಿಬಿಡ್ತಾರೆ. ಒಂದು ಕಾಲಕ್ಕೆ ಆಪ್ತರು, ಆಮೇಲೆ ಭಾರಿ ಅನಾಪ್ತರಾಗಿಬಿಡ್ತಾರೆ. ಕೆಲವು ಒಂದೊಂದರಲ್ಲಿ ಆಪ್ತರಾಗಬಹುದು, ಒಂದೊಂದರಲ್ಲಿ ಆಪ್ತರಾಗಬಹುದು, ಆದರೆ ಎಲ್ಲದರಲ್ಲೂ ಆಪ್ತರು ಶ್ರೀಮದ್ ಆಚಾರ್ಯ. ಅದು ಭಾರಿ ದೊಡ್ಡ ವಿಷಯ. ಡಾಕ್ಟರ್ ಇರ್ತಾನೆ, ಆರೋಗ್ಯದ ಬಗ್ಗೆ ಆಪ್ತನಾಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಕಟ್ಟಡದ ಬಗ್ಗೆ ಆಪ್ತನಾಗ್ತಾನೆ, ಕೆಲವರು ಬಿಸಿನೆಸ್ ಪೀಪಲ್, ಕೆಲವರು ಅದರಲ್ಲಿ ಆಪ್ತರಾಗ್ತಾನೆ. ಆಚಾರ್ಯ ಹಾಗಲ್ಲ, ಪ್ರತಿಯೊಂದರಲ್ಲೂ ಆಪ್ತರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಪ್ತ ಅನ್ನೋ ಪದ ಬಹಳ ಮುಖ್ಯ. ಆಪ್ತರಿಗೆ ಏನಿರಬೇಕು ಅಂತ ಫಸ್ಟು ವಿವಕ್ಷಿತಾರ್ಥ ತತ್ವಜ್ಞಾನ ಅಂತ ಕರೀತಾರೆ. ಅವರಿಗೆ ವಿಷಯ ಗೊತ್ತಿರಬೇಕು ಫಸ್ಟ್. ಅವರಿಗೆ ಭಾರಿ ಆಪ್ತರು, ಅವರಿಗೆ ಗೊತ್ತಿಲ್ಲ, ಏನು ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಕರ್ಣಪಾಠವ ಅಂತಿರಬೇಕು. ಕರ್ಣಪಾಠವ ಅಂದರೆ ಇಂದ್ರಿಯಗಳು ಗಟ್ಟಿಮುಟ್ಟಾಗಿರ್ಬೇಕು, ಹಣ್ಣು ಮುದುಕರಾಗಿರ್ತಾರೆ, ಒಳ್ಳೆ ಹೇಳೋ ಉತ್ಸಾಹ ಇದೆ, ಅವ್ರು ಹೇಳೋ ತಿಳಿಯೋದೇ ಅಲ್ಲೇ ಬಂದು ಒಂದಕ್ಷರ ಮತ್ತೊಂದು ಅಕ್ಷರ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಹೇಳೋ, ಅದು ಕೂಡಲಕ್ಕೆ ಬರಲಿ ಎಲ್ಲಕ್ಕೆ ಬರೋದಿಲ್ಲ. ತಿಳಿದು ತಿಳಿಕೆ ಇದೆ, ಕರ್ಣಪಾಠವ ಇಲ್ಲ. ಇನ್ನು ಎರಡೂ ಇದೆ, ಅರ್ಥ ವಿವಕ್ಷ ಹೇಳೋ ಅಪಕ್ರಾಯನೇ ಅವರಿಗಿಲ್ಲ. ಹೇಳಬೇಕು ಅನಿಸ್ ನೀವು ಹೇಳೋದಿಲ್ಲ ಅಂದರೆ ಬೋಧವಿದ್ದಾರೆ. ಇವೆಲ್ಲ ಒಂದು ಕಡೆ ಸೇರಿದಾಗ ಅವನು ಆಪ್ತನಾಗ್ತಾನಂತೆ. ವಕ್ತಾನುಕೂಲ್ಯ ಅಂತ ಕರೀತಾರೆ. ವಕ್ತಾನುಕೂಲ್ಯ ಅಂದರೆ ಅದೇ. ಆಚಾರ್ಯರಿಗೆ ವಿವಕ್ಷಿತಾರ್ಥ ತತ್ವಜ್ಞಾನ ಅಂದರೆ ಎಷ್ಟಿದೆ ಗೊತ್ತಾ? ಜಗತ್ತಿನಲ್ಲಿ ಅಷ್ಟು ತತ್ವಜ್ಞಾನ ಜೀವಕೋಟಿಯಲ್ಲಿ ಬೇರೆ ಯಾವ ಭಾಗ್ಯವೂ ಇಲ್ಲ ಅಂತಂತಿದೆ. ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ಬರಿಯೈರ್ ಅನುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ಣಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ತತ್ವಪ್ರದೀಪದಲ್ಲಿ ತಿರುಕ ಪಂಡಿತಾಚಾರ್ಯ ಹೇಳ್ತಾರೆ, ಪ್ರತಿಯೊಂದು ವಿದ್ಯೆಗಳು ಆಚಾರ್ಯರಿಗೆ ಗೊತ್ತಿದೆ ಅಲ್ಲ, ಅವರ ಕೈಯಲ್ಲಿ ಹೇಗಿದೆ ಗೊತ್ತಾ? ಅವರ ವಿದ್ಯೆಗಳು ಹೇಗೆ ಅವರ ತಲೆಯಲ್ಲಿದೆ ಅಂದರೆ ನಮ್ಮ ಕೈಯಲ್ಲಿ ಚೆಂಡು ಹ್ಯಾಕ್ ಕಾಣಬೇಕು ಹಾಗೆ ಕಾಣುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯ ಕರತಲ ಮಲಕ ಅಂತ ಕರೆಯೋ ಪದ್ಧತಿ, ಕೈಯಲ್ಲಿರೋ ನೆಲ್ಲಿಕಾಯಿ ಇದ್ದಾಗೆ ಅಂತ ಹೇಳ್ಬಿಟ್ಟು. ಆ ನೆಲ್ಲಿಕಾಯಿ ಸ್ವಲ್ಪ ಚಿಕ್ಕದು, ಚೆಂಡು ಇನ್ನೂ ದೊಡ್ಡದಲ್ಲ. ಚೆಂಡು ಎಷ್ಟು ಕ್ಲಿಯರಾಗಿ ಕಾಣ್ಬೋದು ಅಷ್ಟು ಕ್ಲಿಯರಾಗಿ ಆಚಾರ್ಯ ಪ್ರತಿಯೊಂದು ವಿಷಯ ಗೊತ್ತದೆ. ಪೂರ್ಣ ಪ್ರಜ್ಞರು ಶ್ರೀಮದ್ ಆಚಾರ್ಯ. ಅದಕ್ಕೆ ಆಪ್ತ ಅನ್ನೋದಕ್ಕೆ ಅರ್ಥ ಇದೆ. ಅದಕ್ಕೆ ಹೇಳಿದ್ರೆ ನಿರ್ಣಯ ಪ್ರಶ್ನೆ ನೋಡ್ತಿದ್ರು ಅಂತ ಹೇಳಿದ್ರಲ್ಲ, ಪ್ರತಿಯೊಂದಕ್ಕೂ ಉತ್ತರ ಪ್ರತಿಯೊಂದು ಆಚಾರ್ಯ ಗೊತ್ತಿರೋದಿಲ್ಲ. ಇಲ್ಲದ ನಮ್ಮ ಫೀಲ್ಡ್ ಅಲ್ಲ ಅಂತ ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ, ನಮಗೆ ಗೊತ್ತಿರೋ ವಿಚಾರ ಅಲ್ಲ ಇದು, ಬೇರೆಯವ್ರನ್ನ ಕೇಳಿ ಅಂತಿತ್ತು. ಆಚಾರ್ಯ ಹಾಗಲ್ಲ, ಪ್ರತಿಯೊಂದರಲ್ಲೂ ಆಪ್ತ. ಆಪ್ತ ಅನ್ನೋ ಪದನ ಎಷ್ಟೋ ದಿವಸ ಹೇಳ್ಬೋದು ಅಂತ ವಿಷಯ. ಅದು ಒಂದು ರಾಮಾಯಣ ತಗೊಂಡ್ರೆ ಆಪ್ತರು, ಅದು ಎಂಥ ಆಪ್ತರು ಗೊತ್ತಾ? ಕಣ್ಣಾರೆ ಕಂಡ ಆಪ್ತರು. ಮತ್ತೆ ಸ್ವತಃ ಹನುಮಂತನಾಗಿ ಮೇನ್ ಕ್ಯಾರೆಕ್ಟರ್ ಆಗಿತ್ತು. ಮಹಾಭಾರತಕ್ಕೆ ಹೋದರೆ ನಿರ್ಣಯ ಬರೀತಾರೆ, ಅವರೇ ಪಾತ್ರ. ಯಾರ್ದ ಕೇಳ್ಕೊಂಡು ಓದ್ಕೊಂಡು ಬರೀತಾ ಇಲ್ಲ ಆಚಾರ್ಯರು. ನಿರ್ಣಯ ಅವರ ಬಯೋಗ್ರಫಿ ಇತ್ತು, ಅವರದೇ ಆಟೋಬಯೋಗ್ರಫಿ ಬರೆದ ಬರೀತಿದ್ದಾರೆ. ಈ ರೀತಿ ಇರೋದು ಯಾರಿಗೆ ಸಾಧ್ಯ ಇದೆ? ಎಲ್ಲ ಗ್ರಂಥಗಳು ಹೋಮ್ ಪಿಚ್ ಶ್ರೀಮದ್ ಆಚಾರ್ಯರಿಗೆ. ಪ್ರತಿಯೊಂದು ಗ್ರಂಥಗಳು ಅಂತ ಹೇಳಿದರೆ ಸಪ್ತ ಶಿವಾಸು ಮಾತೃಷು, ಅದರಲ್ಲಿ ಲೀಲಾ ವಿಹಾರ ಮಾಡ್ತಕ್ಕಂಥವ್ರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರನ್ನ ಯಾರನ್ನೋ ನೋಡೋದಂತ ನೋಡಬಾರದು ನಾವು. ಅವರಂಥ ಗುರುಗಳೇ ಇಲ್ಲ. ನಚ ಮಧ್ವ ಸಮೋ ಗುರು, ಇದು ನಮ್ಮಲ್ಲಿ ಮಿಸ್ಸಿಂಗ್ ಇವತ್ತೇನು ದಿವಸ. ಮಧ್ವಾಚಾರ್ಯರ ಬಗ್ಗೆ ನಾವು ಯಾವ ಆ್ಯಂಗಲಲ್ಲಿ ಕೇಳಿ, ನಂಬರ್ ಒನ್ ಅವರೇ ಜೀವೋತ್ತವರು ಅಂದರೆ ಜೀವೋತ್ತವರೇ. ಅದಕ್ಕೆ ಜ್ಞಾನಿ ವಿರಾಗಿ ಹರಿಭಕ್ತಿ ಭಾವೆ ಅಂತ ಹೇಳೋದೆಲ್ಲ ಸುಮ್ಮನೆ ಹೇಳಿದ್ದಲ್ಲ. ಪ್ರತಿಯೊಂದರಲ್ಲೂ ಆಪ್ತರು, ಬರೀ ಆಪ್ತರಂದ್ರೆ ಆಪ್ತ ತಮರು ಅಂತಲೇ ಅರ್ಥ. ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನ ಹುಟ್ಟು ಸಾವು ಮೊದಲಾದ ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ತಕ್ಕಂಥವರು. ಅವರಿಗೆ ಮುಪ್ಪಿಲ್ಲ, ಜರ ಅಜರ ಮುಪ್ಪಿಲ್ಲದವರು ಶ್ರೀಮದ್ ಆಚಾರ್ಯರು. ಇದು ಅರ್ಥ ಮಾಡಿಕೊಂಡ್ರೆ ಮೊದಲೇ ಹೇಳಿದೆ, ಕರ್ಣಪಾಠ ಹೋಗೋದು ಯಾವಾಗ ವಯಸ್ಸಾಗಿಬಿಟ್ರೆ, ಆಚಾರ್ಯ ಕರ್ಣಪಾಠ ಯಾವಾಗಲಿರುತ್ತೆ ಅದಕ್ಕೆ ಅಂದರೆ ಮುಪ್ಪೆ ಆಗೋದಿಲ್ಲ, ಅಂತ ಬರೋದಿಲ್ಲ ಅವರಿಗೆ. ಹಾಗಿದ್ದಾರೆ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ. ಇಂಥ ನೀವು ನಮಗೆ ಗೋವಿಂದೇ ದೇಹಿ ಭಕ್ತಿ. ಆಚಾರ್ಯರ ಹತ್ರ ಭುಕ್ತಿ ಕೇಳಬೇಡಿ, ಭಕ್ತಿ ಕೇಳಿ ಅಂತ ಹೇಳ್ತಾರೆ. ಭುಕ್ತಿ ಕೇಳೋದೇ ಜಾಸ್ತಿ ಜನಗಳು. ಭಕ್ತಿ ಇದ್ರೆ ಭುಕ್ತಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಭುಕ್ತಿಗೆ ಭಕ್ತಿ ಗ್ಯಾರಂಟಿ ಇಲ್ಲ, ಆದರೆ ಭಕ್ತಿಗೆ ಭುಕ್ತಿ ಗ್ಯಾರಂಟಿ. ಇವತ್ತು ಕೆಲಸ ಕೊಡಿಸಿದ್ರೆ ಅನ್ನ ಗ್ಯಾರಂಟಿ ಅಲ್ಲ, ಆಟ ಎಷ್ಟು ಊಟಕ್ಕೆ ಹಾಕಿದ್ರೆ ದಿವಸ ಊಟಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ. ಕೆಲಸ ಕೊಡಿಸಿಬಿಟ್ರೆ ಜೀವನ ಪೂರ್ತಿ ತಾನು ಊಟ ಮಾಡ್ತೀನಿ, ಇನ್ನೊಬ್ಬರಿಗೆ ಊಟ ಹಾಕಿಸ್ತಾನೆ, ಆಸಕ್ತಿ ಬಂದ್ಬಿಡ. ಇವತ್ತು ಭಕ್ತಿಯಿಂದ ಜಗತ್ತಿನಲ್ಲಿ ಅತಿ ದೊಡ್ಡ ಸಾಧನೆ ಅಂದರೆ ಭಕ್ತಿ ಅಂತ ಆಚಾರ್ಯ ಹೇಳ್ತಾರೆ. ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್. ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾರಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತೈ. ಪ್ರತಿಯೊಂದು ಸಾಧನಗಳು ಒಂದು ಕಡೆಗೆ, ಭಕ್ತಿ ಒಂದೇ ಒಂದು ಕಡೆಗೆ, ಎಲ್ಲ ಗ್ರಂಥಗಳು ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ. ನಮ್ಗೆ ಅರ್ಥ ಆಗುತ್ತೆ ಮಹಾಭಾರತದ ತೂಕಕ್ಕೆ ಯಾವ ಗ್ರಂಥಗಳು ಬರಲಿಲ್ಲ, ಒಂದೊಂದಾಗಲ್ಲ ಕಲೆಕ್ಟಿವ್ ಆಗಿಟ್ಟರು ಮುಂದೆ ಬರಲಿ. ವೇದಾದಿಗಳೆಲ್ಲ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ. ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾ ಪುರ. ಎಲ್ಲ ಗ್ರಂಥಗಳು ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ, ಮಹಾಭಾರತ ಮೀರಿಸಿಬಿಡ್ತು. ಎಲ್ಲ ಸಾಧನ ಒಂದು ಕಡೆಗೆ, ಭಕ್ತಿ ಒಂದೇ ಒಂದು ಕಡೆಗೆ. ಭಕ್ತಿ ಒಂದಿಲ್ಲದೆ ಹೋದರೆ ಎಲ್ಲ ಸಾಧನ ಶೂನ್ಯ. ಭಕ್ತಿ ಒಂದಿದ್ರೆ ಭಕ್ತೈವ ತುಷ್ಟಿಮಭ್ಯೇತಿ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ವಸ್ತುಗಳಿಲ್ಲ ಯೋಚನೆ ಮಾಡಬೇಡಿ, ಭಕ್ತಿ ಇಲ್ಲ ಅಂದರೆ ಉಪಯೋಗ ಇದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತ ಉಪಹೃತಮಸ್ಯಾಮಿ ಪ್ರಯತಾತ್ಮನಃ. ಇವತ್ತು ನಾವು ಅದನ್ನು ಕಳ್ಕೊಳ್ತಾ ಇದ್ದೇವೆ, ಭಕ್ತಿಯ ಬಗ್ಗೆ ತುಂಬ ಒತ್ತು ಕೊಡಬೇಕಾದದ್ದು. ಭಕ್ತಿಯ ಹೊರತು ಸಾಧನೆಯ ಮಾತಾಡಬೇಡಿ ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಹೋದರೆ ದೇಹ ಹೋಗಿಬಿಡುತ್ತೆ, ಇರೋದಿಲ್ಲ. ಭಕ್ತಿ ದೇಹಕ್ಕೆ, ಭಕ್ತಿ ಜೀವಕ್ಕೆ ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಹೋದ ಜೀವ ಸರಿಗೆ ಹೋಗುತ್ತಂತೆ. ಭಾಗವತ ಮಹಾತ್ಮೆಯಲ್ಲಿ ಹೇಳಬೇಕಾದ್ರೆ ಭಕ್ತಿ ಸರಿಗೋಗಿತ್ತು ಅಂತ ಹೇಳಿದ್ದಾರೆ. ಭಾಗವತದಿಂದ ಮತ್ತೆ ಪುಷ್ಟಿ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಭಕ್ತಿ ಅನ್ನೋದು ನಮ್ಮ ಜೀವನದ ಅತಿ ಶ್ರೇಷ್ಠವಾದ ಸಾಧನ, ಅದನ್ನು ಕೊಡಿ ಅಂತ ಕೇಳಿದ್ದಾರೆ. ಅದೊಂದು ಕೊಟ್ಟರೆ ಏನು ಗೊತ್ತಾ, ಎಲ್ಲ ಭಕ್ತಿ ಕೊಡಬೇಕು, ಏನು ಕೊಡಬೇಕು ಅಂತ ಜ್ಞಾನ ಇಲ್ಲದವರು ಭಕ್ತಿ ಬರೋದಿಲ್ಲ. ಜ್ಞಾನ ಕೊಡಿ ಅಂತ ಅರ್ಥ, ಜ್ಞಾನ ಕೊಡಿ. ಜ್ಞಾನ ಕೊಡಬೇಕಾದ್ರೆ ಶ್ರವಣಾದಿಗಳು ಮಾಡಿಸ್ಬೇಕು ಅಂತ ಅರ್ಥ, ಅದನ್ನು ಮಾಡಿಸಿ ಅಂತ ಅರ್ಥ. ಅದನ್ನು ಮಾಡಿಸ್ಬೇಕಾದ್ರೆ ಸದಾಚಾರ ಇರಬೇಕು, ಅದನ್ನು ಮಾಡಿಸಿ ಅಂತ ಅರ್ಥ. ಮತ್ತೆ ಎಲ್ಲ ಒಂದೋಯ್ತು. ಯಾರೊಬ್ಬನು ಕೇಳಿದ್ರೆ ಒಂದೇ ವರ ಕೇಳು ಅಂತ ಹೇಳಿದಾದ್ರೆ ಒಂದೇ ವರ ಕೇಳಬೇಕು, ಜಾಸ್ತಿ ಕೇಳಾಗಿಲ್ಲ. ಗುರುದಾರಿ ಇಲ್ಲ ಅಂದರೆ ಜಾಸ್ತಿ ಜಾಸ್ತಿ ಕೊಡುವಂತ ಇನ್ನೊಂದು ವರ ಕೇಳೋ ಪೈಕಿ ಆಗ್ತೀನಿ. ಅದು ಕೇಳಿಬಿಟ್ಟ, ನನ್ನ ಮರಿಮೊಮ್ಮಗನ ಮದುವೆನ ನಾನು ಕಣ್ಣಾರೆ ಕಂಡು ಓಡಾಡಿ ನೋಡ್ಬೇಕಲ್ಲ, ಕತೆ ಮುಗಿತಲ್ಲ. ಅದು ಅಷ್ಟು ದಿವಸ ಬದುಕಬೇಕು, ಮೊಮ್ಮಗ ಮರಿಮೊಮ್ಮಗ ಹುಟ್ಟಬೇಕು ಅವನಿಗೆ, ಜೊತೆಗೆ ಇವ್ರು ಕಣ್ಣು ಕಣ್ಣು ನೆಟ್ಟಿಗಿರಬೇಕು, ತಾನು ಓಡಾಡಬೇಕು, ಮುಗಿದು ದೀರ್ಘಾಯುಷ್ಯ ಎಲ್ಲ ಕೇಳ್ಬಿಟ್ಟು ಪ್ರತಿಯೊಂದು ಇನ್ಕ್ಲೂಡ್ ಆಯ್ತು. ವೈಭವದ ಮದುವೆ ಆಗಬೇಕು ಅಂತ ಕೇಳಿದರೆ ಒಂದೇ ಮಾತಿನೊಳಗೆ, ಊಟಕ್ಕೆ ಬನ್ನಿ ಅಂದರೆ ಏನೇನು ಆಗುತ್ತೆ ನೋಡಿ, ತಟ್ಟೆಯಲ್ಲಿ ಊಟ ಕೂಡ ತರಬೇಕಾಗಿಲ್ಲ ಆ ಟೈಪ್. ಊಟಕ್ಕೆ ಬನ್ನಿ ಅಂತ ಕರೆದು ಬಿಟ್ಟರೆ ಎಲ್ಲ ಹೇಗೆ ಇನ್ಕ್ಲೂಡ್ ಆಗುತ್ತೋ ಆ ರೀತಿಯಾಗಿ ಭಕ್ತಿ ಕೊಡಿ ಅಂದರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನಮಗೆ ಹಾಗಲ್ಲ, ಭಕ್ತಿ ಕೊಡಿ ಡಲ್ ಪ್ರವಚನ ಇದ್ದಾರೆ. ಏನು ಭಕ್ತಿ ಕೇಳ್ತಾರೆ ಎಲ್ಲ ಬಿಟ್ಬಿಟ್ಟು, ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಬಂದರೆ ನಮ್ಮ ಮುಖ ಎಷ್ಟು ಅಗಲಾಗುತ್ತಲ್ಲ, ಭಕ್ತಿ ಕೇಳಿದ್ರೆ ಅಷ್ಟು ಅಗಲಾಗೋದಿಲ್ಲ. ಅದು ಡಲ್ ಪುರುಷಾರ್ಥ ಇದ್ದಾಗೆ ಅದನ್ನು ಆಚಾರ ಒತ್ತಿ ಹೇಳಿದರು. ಅದಕ್ಕೆ ಭಕ್ತಿ ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ. ಭಕ್ತಿಯ ಬಗ್ಗೆ ಮಧ್ವಾಚಾರ ಸಿದ್ಧಾಂತದ ಹೊರತು ಬೇರೆ ಯಾವ ಸಿದ್ಧಾಂತದಲ್ಲೂ ಕೂಡ ಸ್ಥಾನವೇ ಇಲ್ಲ. ಇನ್ನು ಹೇಳಬೇಕು ಅಂದರೆ ಸರಿಯಾದ ಸ್ಥಾನವಂತೂ ಇದು ಹೆಸರಿಸಿ ಸಾಧ್ಯನೇ ಇದೆ. ದೇವರೇ ನಾನು ಒಂದು ಏನು ಭಕ್ತಿ ಮಾಡ್ತಾನೆ ಅವನು, ಹೆಸರೇ ಇದೆ. ದೇವರೇ ನಾನು ಈಕ್ವಲ್ ಒಂದು ಏನು ಭಕ್ತಿ ಮಾಡ್ತಾನೆ, ಹೆಸರೇ ಇದೆ. ಸದಾ ಭಕ್ತಿ ಕೊಡು ಅಂದರೆ ನಿಮ್ಮ ಮತ ಒಂದನ್ನೇ ಹಿಡಿಸಿ ಬೇರೆ ಯಾವ ಮತವನ್ನು ಹಿಡಿಸಿಬೇಡಿ ಅಂತ. ಬೇರೆ ಎಲ್ಲ ಮತದಲ್ಲೂ ಲೋಪ ಇರೋದರಿಂದ ಶುದ್ಧವಾದ ಭಕ್ತಿಯ ಮತ ಅಂದರೆ ಶ್ರೀ ಮಧ್ವ ಸಿದ್ಧಾಂತ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ. ಈ ಮಾತು ಒಂದು ಕೇಳ್ತಾ ಇದ್ರೆ ಎಷ್ಟು ಭಕ್ತಿ, ಎಷ್ಟು ಪರಿಪೂರ್ಣವಾದ ಭಕ್ತಿ ಅದು. ಅದ ಭಕ್ತಿಯನ್ನು ಕೊಡಿ ಸಾಕೇ ಸಾಕು. ಇದು ಆಚಾರ್ಯರಿಂದ ಕೇಳಬೇಕಾದ್ದೇನು ಬಂದರೆ ವಾಯುಸ್ತುತಿ ನಮಗೆ ಅಟ್ಟು ಒತ್ತಿ ಹಿಡಿತಾ ಇದೆ. ಇದು ಸರ್ವಮೂಲ ಓದಿಸಿ ಅಂತಲೂ ಅರ್ಥ. ಅದಕ್ಕೆ ಭಕ್ತಿ ಕೊಡಬೇಕಾದ್ರೆ ಸರ್ವ ಓದಿಸ್ಬೇಕಲ್ಲ. ಆಚಾರ ಮಹಿಮೆ ಗೊತ್ತಾಗದ ಮಧ್ವವಿಜಯ ಕೇಳಿದರೆ ಪಾರ್ಟ್ ಎ, ಸರ್ವಮೂಲ ಓದ್ದಾಗ ಪಾರ್ಟ್ ಬಿ. ಅದು ಸುಬುದ್ವಿಜಯ ಎಷ್ಟಾದರೂ ಕೇಳಿ ನೀವೀಗ, ಅವರು ದೊಡ್ಡವರು ಅರ್ಥ ಆಯಿತು. ಅವ್ರ ಜ್ಞಾನದ ಪರಿಚಯ ಆಗಬೇಕಾದ್ರೆ ಸರ್ವಮೂಲ ಗ್ರಂಥ ಓದಬೇಕು. ಅಬ್ಬಾ ಇಷ್ಟು ದೊಡ್ಡವರು ಅಂತ ಆಗ ಗೊತ್ತಾಗುತ್ತೆ. ಸರ್ವಮೂಲ ಗ್ರಂಥ ಓದ್ತಾನೆ, ಅವ್ರ ಜ್ಞಾನ ಗೊತ್ತಾಗುತ್ತೆ, ಅವರ ಆಕೃತಿ ಗೊತ್ತಾಗ್ಬಾರ್ದು, ಮತ್ತೆ ಸುಬುದ್ಧ ವಿಜಯ ಓದಬೇಕು. ಈ ದೃಷ್ಟಿಯಿಂದ ನಿಮ್ಮ ಗ್ರಂಥ ಓದೋ ಭಾಗ್ಯ ಕೊಡಿ ಅಂತ ಅರ್ಥ ಅದು. ಮತ್ತೆ ದ್ವೇಷ ಮಾಡೋದು ಅವಕಾಶ ಎಂದೆಂದೂ ಕೊಡಬೇಡಿ ಅಂತ ಅರ್ಥ. ನಿರ್ಮಲವಾದ ಭಕ್ತಿ ಕೊಟ್ಟಾಗ ದ್ವೇಷ ಮಾಡೋ ಚಾನ್ಸೇ ಇಲ್ಲ, ದ್ವೇಷ ಮಾಡೋ ಬುದ್ಧಿ ಕೊಡಬೇಡಿ. ಈ ಭಕ್ತಿ ಪದದ ಅರ್ಥ ಗೊತ್ತಾಗಬೇಕು ನಮಗೆ. ಭಕ್ತಿ ಅನ್ನೋ ಪದ ಒತ್ತುಕೊಟ್ಟು ನಮ್ಮ ವಿಚಾರ ಮಾಡ್ತಾ ಹೋದಂತೆ ಎಲ್ಲ ಕೇಳೋದು ಒಂದೇ, ಭಕ್ತಿ ಕೇಳೋದು ಒಂದೇ. ಅದು ಸ್ವಲ್ಪ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಜ್ಞಾನಭಕ್ತಿ ಕೊಡು ಅಂತ ಕೇಳೋದಷ್ಟೆ. ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಜ್ಞಾನಭಕ್ತಿ ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಷ್ಟೇ. ವೈರಾಗ್ಯ ಒಂದು ನೆಗೆಟಿವ್ ಕ್ವಾಲಿಟಿ, ವಿಷಯಗಳಿಗೆ ಮನಸ್ಸು ಹೋಗಬಾರ್ದು, ಅದನ್ನು ಕೇಳು. ಈ ರೀತಿಯಲ್ಲಿ ಆಚಾರ್ಯ ಏನು ಕೇಳಬೇಕು ಅಂತ ತೋರಿಸಿಕೊಟ್ಟು ಕೇಳ್ತಾರೆ. ಅನಂತರ ಆಚಾರ್ಯ ಮಹಿಮೆಯನ್ನು ಹೇಳ್ತಾ ತತ್ವಜ್ಞಾನ್ ಮುಕ್ತಿಭಾಚ ಸುಖಯಶಿ ಗುರು ಯೋಗ್ಯತಾ ತಾರತಮ್ಯಾತ್ ಅವೆಲ್ಲ ವರ್ಣನೆ ಮಾಡ್ತಾರೆ. ಮತ್ತು ಆಚಾರ್ಯರೇ ಅವರಲ್ಲಿ ಮಾತ್ರ ಭಕ್ತಿ ಮಾಡಿದರೆ ಒಪ್ಪೋದಿಲ್ಲ. ವಿಷ್ಣೋರತ್ಯುತ್ತಮತ್ವಾದ ಕಿರಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಎಸ್ ಸಂಧತ್ತೆ ವಿರಿಂಜಿ ಶ್ವಸರ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಭವತಿ ಸದಾ ವಾಯುರಸ್ಮದ್ ಗುರುಸ್ತಂ. ಇದರಿಂದ ನಮ್ಮ ಮತದ ದೊಡ್ಡ ವೈಶಿಷ್ಟ್ಯ ಅದು. ಯಾವ ದೇವತೆಗಳನ್ನು ನಾವು ಬಿಡೋದಿಲ್ಲ, ಯಾವ ಗುರುಗಳನ್ನು ಬಿಡೋದಿಲ್ಲ, ಆದರೆ ತಾರತಮ್ಯವನ್ನು ಮರೆಯೋದಿಲ್ಲ. ಇದು ಮುಖ್ಯ. ಇದು ಎಲ್ಲ ದೇವತೆಗಳಲ್ಲೂ ಭಕ್ತಿ ಮಾಡಬೇಕು, ಎಲ್ಲ ಗುರುಗಳಲ್ಲೂ ಭಕ್ತಿ ಮಾಡಬೇಕು, ತಾರತಮ್ಯವನ್ನು ಬಿಡಬಾರದು. ಒಬ್ಬೊಬ್ಬರಲ್ಲಿ ಮಾಡಿದ್ರೆ ನಮ್ಮ ಸಿದ್ಧಾಂತ ಅಲ್ಲ ಅದು, ಯಾರನ್ನೂ ಬಿಡಾಗಿಲ್ಲ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಈ ಹರಿಭಕ್ತಿ, ಗುರುಭಕ್ತಿ, ದೇವತಾಭಕ್ತಿ ಮೂರನ್ನು ಹೇಳ್ತಕ್ಕಂಥ ಭಾಗ ಇದೆ. ಆಗ ವಾಯುದೇವರು ಕಾಪಾಡ್ತಾರೆ, ಇಲ್ಲದ ಹೋದರೆ ಕಾಪಾಡೋದಿಲ್ಲ. ಮುಂದೆ ಹನುಮದಾವತಾರ ವರ್ಣನೆ ಮಾಡಬೇಕಾಗಿದೆ. ಮತ್ತೆ ಮೂರು ವಿಧ ಜೀವರಿಗೂ ಆಚಾರ್ಯರು ಬೇಕು ಅಂತೇಳಿ, ಮೂರು ವಿಧ ಜೀವರಿಗೂ ಬೇಕು. ಯೋಗ್ಯರಿಗೆ ಮುಕ್ತಿಗೆ ಹೋಗಲಿಕ್ಕೆ ಬೇಕು, ಅಯೋಗ್ಯರಿಗೆ ತಮಸ್ಸಿಗೆ ಹೋಗಲಿಕ್ಕೆ ಬೇಕು, ಅದೇ ರೀತಿ ಮಧ್ಯದ ನಿತ್ಯ ಸಂಸಾರಕ್ಕೂ ಬೇಕು. ತತ್ವಜ್ಞಾನ ಮುಕ್ತಿಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯ ಆಧತ್ಸೆ ವಿಶ್ರಬುದ್ಧೀನ್ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾದಿ ಕಾಖ್ಯೇ ತಮಸಿ ಸುಬಹುಲಂ ದುಃಖಯಶನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿದ್ಧಂ ಶ್ರುತಿಶತಂ ಇತಿಹಾಸಾದಿ ಚ ಆಕರ್ಣಯಾಮಃ. ಎಷ್ಟು ಆಧಾರ ಇದ್ದೀರಿ ಇಷ್ಟೆಲ್ಲ ಮಾಡ್ತೀರಿ ಅಂತ ಹೇಳೋದಕ್ಕೆ. ವಾಯುದೇವರನ್ನು ಹೇಳಿದ್ರೆ ತತ್ವಜ್ಞಾನಕ್ಕೆ ಅರ್ಹರಾದವರಿಗೆ ಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೊಯ್ತಾರೆ, ಅಯೋಗ್ಯರಿಗೆ ಅನ್ಯಥಾ ಜ್ಞಾನವನ್ನು ಕೊಟ್ಟು ಅವರನ್ನು ಅಂಧತಮಸ್ಸಿಗೆ ಹಾಕಿಸ್ತಾರೆ, ಮಿಶ್ರದವರಿಗೆ ತ್ರಿದಿವ ನಿರಯ ಭೂ ಗೋಚರ. ಈ ರೀತಿಯಾಗಿ ಮಧ್ಯ ಸಂಸಾರದಲ್ಲಿ ಇರ್ತಾರೆ. ಈ ಮೂರನ್ನೂ ವಾಯುದೇವರು ಮಾಡ್ತಾರೆ. ಒಂದೊಂದು ಕೆಲಸ ಒಬ್ಬೊಬ್ಬರು ಮಾಡೋದು ಕಷ್ಟ, ಮೂರನ್ನೂ ವಾಯುದೇವರು ಮಾಡ್ತಾರೆ. ಇಡೀ ಒಂದು ಇನ್ನೂ ಯೋಚನೆ ಮಾಡ್ತಾ ಹೋಗ್ಬೇಕು, ನಮಗೆ ಆಶ್ಚರ್ಯ ಆಗುತ್ತೆ. ಮನುಗಳ ವಿಷಯ ಕೇಳಿದರೆ ಗಾಬರಿ ಆಗುತ್ತೆ ನಮಗೆ. ಎಷ್ಟು ದಿವಸ ಇರ್ಬೋದು ಒಂದು ಮನ್ವಂತರ ಅಂದರೆ ಎಷ್ಟು ದಿವಸ ಗೊತ್ತೇನು? ಹಿಂದೆ ಹೇಳಿದೆ, 43,20,000 ವರ್ಷ ಇಂಟು 71 ಒಬ್ಬ ಮನುಗಳಿಗೆ. ಅಂಥವ್ರು 14 ಆದರೆ ಬ್ರಹ್ಮದೇವರು ಒಂದು ಹಗಲು, ಅದರಷ್ಟೇ ಆದರೆ ಒಂದು ರಾತ್ರಿ, ಅಂಥದ್ದು 360 ದಿವಸ, ಅಂಥದ್ದು 100 ಆದರೆ ಅವರ ಆಯುಷ್ಯ. ಅಷ್ಟು ದಿವಸ ಒಬ್ಬರೇ ಮಾಡ್ತಾರಲ್ಲ, ಎಷ್ಟ ಮನುಗಳ ಕೆಲಸ ಮುಗಿದೆ ಹೋಗ್ಬಿಡ್ತಾರೆ ಆ ಕಡೆಗೆ. ಮನುಗಳು ಒಂದು ಮನ್ವಂತರ ಭೂಷಣ ಹೊರಟೋಗ್ತಾರೆ. ರುದ್ರಾದಿ ದೇವತೆಗಳು ವಿಶ್ರಾಂತಿ ಇದೆ, ವಾಯುದೇವರಿಗೆ ಮಾತ್ರ ಅಷ್ಟು ಲಾಂಗ್ ಪೀರಿಯಡ್ ಅವರು. ಬ್ರಹ್ಮದೇವರಿಗೆ ಎಷ್ಟು ಆಯುಷ್ಯ ಅಂತ ಗೊತ್ತಾದರೆ ವಾಯುದೇವರ ಸಾಧನೆ ಅಷ್ಟೇ ಪೂರ್ತಿ ಬ್ರಹ್ಮಕಲ್ಪದ ಸಾಧನೆ. ಹಿಂದೆ ಎಷ್ಟೋ ಮಾಡಿದ್ದಾರೆ ಬಿಡಿ, ಇದನ್ನು ತಗೊಂಡ್ರೆ ಇಷ್ಟಾರ ಆಯಾಸವೇ ಇಲ್ಲ ಅವರಿಗೆಲ್ಲ. ಮನುಷ್ಯ ಹೆಚ್ಚೆ ಸಾಯಂಕಾಲಕ್ಕೆ ಸಾಕು, ತುಂಬ ದಿವಸ ಬೇಡ. ಸಾಯಂಕಾಲದಲ್ಲಿ ಡಲ್ ಹೊಡೆದ್ಬಿಟ್ಟಿರ್ತಾರೆ ಅಷ್ಟೊತ್ತಿ, ಬೆಳಗ್ಗೆ ಒಂದೇ ದಿವಸಕ್ಕೆ ಡಲ್ ಹೊಡಿತಾರೆ. ಕೆಲವರಂತೂ ಹೇಳ್ಬೇಕಾದ್ರೆ ಡಲ್ ಆಗಿಬಿಟ್ಟಿರ್ತಾರೆ, ಅವ್ರ ಸ್ಥಿತಿ ಬೇರೆ ಬೇರೆ. ಹೇಳ್ತಿರ್ಲಿಕ್ಕೆ ನಮ್ಮ ಮುಖ ನೋಡ್ಲಿಕ್ಕಾಗೋದಿಲ್ಲ ಆ ರೀತಿ ಇರ್ತಾರೆ. ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಆಯಾಸ ಆಯಾಸ ಅವರಿಗೆ, ಏನು ಸರಿಯಲ್ಲ. ವಾಯುದೇವರಿಂದ ಕಲಿಬೇಕು ನಾವು. ಉತ್ಸಾಹದ ಮೂರ್ತಿಗಳು ಅಂದರೆ ವಾಯುದೇವರು. ಅದಕ್ಕೂ ಹೇಳ್ತಾರೆ ಇನ್ನಾದರೂ ಸಾಲದಂತಾರೆ ಅವರು, ಪರಮೋತ್ಸಾಹ ವರ್ಜನ ಅಂತ ಕರೀತಾರೆ ಅವರಿಗೆ. ಅಷ್ಟು ಉತ್ಸಾಹ ಇರೋರು ಇನ್ನೂ ಮೋಕ್ಷಕ್ಕೆ ಅವ್ರ ಯೋಗ್ಯತೆ ನೋಡಿದರೆ ಇನ್ನೂ ವೈಕು ಪೂರ್ಣ ಮುಕ್ತಿಯಲ್ಲಿದೆಯಲ್ಲ, ಅದ ರೀತಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅನಿಸುತ್ತಂತ. ಅಂಥ ಪರಮೋತ್ಸಾಹ ಅವರಿಗೆ ಅದೆಲ್ಲ ತಿಳಿಸೋಕ್ಕೋಸ್ಕರ ವಾಯುದೇವರ ಮಹಿಮೆಯನ್ನು ಕೇಳ್ತಾ ಹೋದಂತೆ ಭಕ್ತಿ ಎಷ್ಟು ಜಾಸ್ತಿ ಆಗುತ್ತೆ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ವಾಯುಸ್ತುತಿ ಭಕ್ತಿಯನ್ನು ವೃದ್ಧಿ ಮಾಡಿಸ್ತಕ್ಕಂಥ ಗ್ರಂಥ ಅದು. ಇಷ್ಟು ಹೇಳಿ ಅವತಾರತ್ರಯ ಸ್ತೋತ್ರ ಮಾಡಕ್ಕೆ ಶುರು ಮಾಡಿದೆ. ಇಷ್ಟು ಪೀಠಿಗೆ ಹೇಳಿಬಿಟ್ಟು ಅವತಾರಸ್ತ್ರಯಗಳ ಸ್ತೋತ್ರ, ಮೊದಲಿಗೆ ಬರೋದು ಹನುಮದ ಅವತಾರ ಸ್ತೋತ್ರ. ಮುಂದೇಹಂ ತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅರ್ಹರಹಿತಂ ನಿರ್ದಹಂ ದೇಹಭಾಜಾಂ ಮಂಹೋ ಮೋಹಾಪಹೋ ಯಃ ಸ್ಪೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿ ರಾಮೇ. ಈ ಹನುಮದ ಅವತಾರದ ಒಂದು ಸುಚಿತ್ರ ಇದೆ. ಹೇಗೆ ಇಡೀ ಅವರು ಅವತಾರವನ್ನು ಅನಲೈಸ್ ಮಾಡ್ತಾರೆ ನೋಡಬೇಕು. ಒಂದೇ 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 ಸದಾನಂದಂ. ಅಲ್ಲಿ ಹೇಗೆ ಆಚಾರ್ಯರು ದೇವರ ಮುಂದೆ ಹೇಳ್ತಾರಲ್ಲ, ಅವ್ರ ಮುಂದೆ ಇವರು ಹೇಳ್ತಾರೆ ಒಂದೇ ಅಹಂ. ತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ. ಹನುಮಾನಿತಿ, ಹನುಮಾನ್ ಅಂತಕ್ಕಂಥ ರೂಪ ಇದೆಯಲ್ಲ, ಅಗ್ರೇವತಾರ. ಅಗ್ರ ಶಬ್ದಕ್ಕೆ ಎರಡರ್ಥ, ಒಂದು ಮೊದಲನೇ ಅವತಾರ ಅಂತ, ಅಗರ ಅಗ್ರೆ ಮೊದಲನೇ ಅವತಾರ. ಇನ್ನೊಂದು ಅವತಾರ ಅಂತ ಹೇಳಿದರೆ ಶ್ರೇಷ್ಠವಾದ ಅವತಾರ. ಯಾಕೆ ಮಾತು ಒತ್ಕೊಟ್ಟು ಹೇಳ್ತಾರೆ ಅಂದರೆ, ಕಪಿ ರೂಪ ಏನು ಮಹಾಶ್ರೇಷ್ಠ ಅನಿಸುತ್ತಲ್ಲ, ಅದಕ್ಕೆ ಏನೋ ಬ್ರಾಹ್ಮಣ ರೂಪ ಅಂದರೆ ಸರಿನೇ, ಮನುಷ್ಯ ರೂಪ ಅಂದರೆ ಸರಿನೇ, ಕಪಿ ರೂಪನ ಅಗ್ರೆ ಹೇಗಾಗುತ್ತೆ? ಅದೇ ಸ್ಪೆಷಾಲಿಟಿ. ವಾಯುದೇವರು ಯಾವ ರೂಪ ತಗೊಂಡ್ರು ಕೂಡ ಸಂಪೂರ್ಣ ಲಕ್ಷಣೋಪೇತರು. ಮಧ್ವಯುಜದಲ್ಲಿ ಹೇಳ್ತಾರಲ್ಲ, ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್. ವಾಯುದೇವರ ಬಗ್ಗೆ ತಿಳ್ಕೋಬೇಕಾದ ಮತ್ತೊಂದು ಅಂಶ ಅಂದರೆ, ಮೂಲ ರೂಪದಲ್ಲಿ ದ್ವಾತ್ರಿಂಶ ಲಕ್ಷಣೋಪೇತಗಳು, ಅವತಾರ ರೂಪದಲ್ಲೂ ಕೂಡ ದ್ವಾತ್ರಿಂಶ ಲಕ್ಷಣಗಳು, ಅದಕ್ಕೆ ಅಗ್ರೇವತಾರ ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಇರೋದಿಲ್ಲ, ಸರ್ವೇ ಗುಣ ಅವೃತಾಹ ಮಾನುಷತ್ವೇ. ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ, ಬೇರೆ ಎಲ್ಲ ದೇವತೆಗಳ ಗುಣಗಳೆಲ್ಲ ಅವತಾರ ಮಾಡಿದಾಗ ಕವರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಮೂಲದಷ್ಟು ಶಕ್ತಿ ಇರೋದಿಲ್ಲ, ಕಡಿಮೆ ಆಗಿಬಿಡುತ್ತೆ. ನಾವೇ ನೋಡಿ, ಮನೇಲಿ ಎಷ್ಟೊಂದು ಇರುತ್ತೆ, ಬೇರೆಯವರಿಗೆ ಹೋಗ್ತಾರೆ, ಬ್ರೀಫ್ ಕೇಸ್ ಹೋಗ್ತಾರೆ, ಅಷ್ಟೇ, ಅಷ್ಟು ಗುಣ ಎಲ್ಲ ಬೆಲ್ಲ ಸಾಧ್ಯ ಇಲ್ಲ, ಅಷ್ಟೇ ಎಷ್ಟೋ ಅಷ್ಟೇ. ಮನೆಯಲ್ಲಿದೆ ಅಲ್ಲಿಲ್ಲ, ಅವತಾರ ಇದೇ ಅವತಾರ ಇದ್ದಾಗಲೇ ಏನು ಬೇರೆಯವರಿಗೆ ಹೋದರೆ ಎಲ್ಲ ಪ್ಲಸ್ ಆಗಿಬಿಡ್ತಾರೆ. ಸರ್ವೇ ಗುಣ ಅವೃತತ್ವೆ, ಎಷ್ಟು ಎಲ್ಲ ಮಿನಿಮಮ್ ಇದಿರ್ತಾನೆ, ಯಾವುದು ಜಾಸ್ತಿ ಇರೋದಿಲ್ಲ. ಒಂದೆರಡು ಸ್ಟೇಜ್ ಜಾಸ್ತಿ ಆಗಿಬಿಟ್ರೆ ಬಜೆಟ್ ಆಗಿಬಿಡುತ್ತವೆ, ವಾರಕ್ಕೆ ಅಡ್ಜಸ್ಟ್ ಮಾಡಿ ಹೋಗಿರ್ತಾರೆ, ಎರಡು ವಾರ ಎರಡು ಪ್ರಸಂಗ ಬಂದರೆ ಬಜೆಟ್ ಆಗಿಬಿಡುತ್ತೆ. ವಾಯುದೇವರು ಹಾಗಲ್ಲ, ಅವ್ರು ಹೇಗೆ ಬಂದಿದ್ದಾರೆ ಭೂಲೋಕಕ್ಕೆ ಅಂದರೆ, ಇತ್ತಮೇವ ನಿಹಿತಂ, ಮೂಲ ರೂಪವದೇವ ಟೀಕಾರ ಬರೀತಾರೆ. ಇವತ್ತು ಉತ್ತರಾರಾಧನೆ ಟೀಕಾರ ಇರೋದು, ಉತ್ತರಾರಾಧನೆ ಇವತ್ತಿನ ದಿವಸ ಅವರ ಅರ್ಥ ಬರೀತಾರೆ. ಮೂಲ ರೂಪವದೇವ ಆಚಾರ್ಯರ ಶಕ್ತಿ, ವಾಯುದೇವರ ಶಕ್ತಿ, ಮೂರು ಅವತಾರಗಳಲ್ಲೂ ಕೂಡ ಎಷ್ಟಿದೆ ಅಂದರೆ, ಮೂಲ ರೂಪದಲ್ಲಿ ಹೇಗೋ ಹಾಗೇ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಹೇಳ್ತಾರೆ ಮಧ್ವಯುಜದೊಳಗೆ, ಹನುಮಂತ ಅದ್ಭುತಗಳ ಸರಮಾಲೆಯನ್ನು ಮಾಡ್ತಾನೆ. ಎಷ್ಟು ಶಕ್ತಿ ಉಪಯೋಗಿಸ್ದ ಭೀಮಸೇನ ಮಾಡಿದ್ದಂತೂ ತೀರಾ ಅದ್ಭುತ. ಮಹಾಭಾರತ ಕೇಳಿದವರಿಗೆ ಗೊತ್ತು ಎಷ್ಟು ಶಕ್ತಿ ಉಪಯೋಗಿಸಿತ್ತು. ಶ್ರೀಮದ್ ಆಚಾರ್ಯರು ಮಾಡಿದ್ದಂತೂ ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನು ಮಧ್ವಶ್ಯ ರಮಾದೃಶೋ ಅಲ್ಪಬೋಧಾಹ. ಅವರು ಕೂತರೆ ನಿಂತರೆ ಓಡಾಡಿದರೆ ಮಾತಾಡಿದರೆ ಚಿಂತನೆ ಮಾಡಿದರೆ ನಾವು ವೈಕುಂಠಕ್ಕೆ ಹೋಗ್ತೇವೆ ಅಂತ ಅದು ಅದ್ಭುತಗಳನ್ನು ತೋರಿಸ್ತಾರೆ. ಇಷ್ಟೆಲ್ಲ ಮಾಡಿದಾರಲ್ಲ, ಯಾರೋ ಮನೆ ಕಟ್ಟಿಸ್ಬಿಟ್ಟಿರ್ತಾರೆ, ಏನಾಯ್ತು ಅಂತಾರೆ, ಅಬ್ಬ ಸಾಕಾಗೋಯ್ತು ಅಂದ್ಬಿಡ್ತಾರೆ. ಎಲ್ಲ ಶಕ್ತಿ ಉಪಯೋಗಿಸ್ಬಿಟ್ಟಿದ್ದೇನೆ, ಇದೇನು ಮಾಡಿದ್ರು ಸಾಧ್ಯ ಇಲ್ಲ, ಪೇಂಟ್ ಉಳಿಸೋಕ್ಕೂ ಆಗೋದಿಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಎಲ್ಲ ಖಾಲಿ ಆಯಿತು ಅಂತ ಹೇಳ್ಬಿಡ್ತಾರೆ. ಒಂದು ಮಾಡಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದಾರಲ್ಲ ಆಚಾರ್ಯರು, ಮಧ್ವಯುಜದ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ, ಇಷ್ಟೆಲ್ಲ ಮಾಡಿದ್ದಕ್ಕೆ ಎಷ್ಟು ಶಕ್ತಿ ಉಪಯೋಗಿಸಿದ್ರು ಅಂತ ಪ್ರಶ್ನೆ. ಎಷ್ಟು ಶಕ್ತಿ ಉಪಯೋಗಿಸಿದರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾರಾಯಣ ಪಂಡಿತ ಆಚಾರ್ಯರು. ಕಣ್ಣಾರೆ ಕಂಡವರು ಸಾಮರ್ಥ್ಯಾಂಶಾಂಶಮೇ ಮಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಫ್ರ್ಯಾಕ್ಷನ್ ಶಕ್ತಿ ಉಪಯೋಗಿಸಿದಾರತ್ತು, ಪೂರ್ತಿ ಉಪಯೋಗಿಸೇ ಇಲ್ಲ, ಹಾಗೆ ಉತ್ಕೊಂಡ್ಬಿಟ್ಟಿದೆ, ಜಾತಿ ಉಪಯೋಗಿಸೇ ಇಲ್ಲ. ಯೋಚನೆ ಮಾಡಿದರೆ ಎಷ್ಟು ಸಾಮರ್ಥ್ಯ ಇರಬೇಕು ಆಚಾರ್ಯ ಶಕ್ತಿ ಯೋಚನೆ ಮಾಡಿ. ಎಷ್ಟೋ ಜನಗಳು ಮೂಲ ರೂಪದಲ್ಲೇ ಪೂರ್ತಿ ಉಪಯೋಗಿಸಿದ್ರು ಆಗೋದಿಲ್ಲ. ರುದ್ರಾದಿ ದೇವತೆಗಳು ಮೂಲ ರೂಪದಲ್ಲೇನೆ ಪೂರ್ತಿ ಶಕ್ತಿ ಉಪಯೋಗಿಸಿದ್ರು ಕೂಡ ಕಾಲಕೂಟ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅತ್ಯಲ್ಪ ಪಾನಾಚ್ಯ ಬಹುವ ಶೂಲ. ಭೀಮಸೇನಿದ್ರೆ ಹಾಗಲ್ಲ, ದುರ್ಯೋಧನರು ಕಾಲಕೂಟನ ಬಹಷ್ಟು ತೀರಿಸ್ಕೊಂಡ್ಬಿಡ್ತಾರೆ, ಏನಾಗದೆ. ಅವತಾರ ರೂಪದಲ್ಲಿ ಕಾಲಕೂಟ ಜೀರ್ಣ ಮಾಡ್ಕೋತಾರೆ ಭೀಮಸೇನ ದೇವರು, ಆದ್ರೆ ಮೂಲ ರೂಪದ ಅವರು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಾಮರ್ಥ್ಯ ಜಸ್ಟ್ ಯೋಚನೆ ಮಾಡಿ ಹೇಗಿದ್ದಾರೆ ವಾಯುದೇವರು. ಅದಕ್ಕೆ ಅಗ್ರೇವತಾರ, ಅಗ್ರೆ ಅಂದರೆ ಶ್ರೇಷ್ಠವಾದ ಅವತಾರ. ಇಂದ್ರಾದಿ ದೇವತೆಗಳಿಗೆ ಕಪಿ ರೂಪ ಬರಲಿಕ್ಕೆ ಒಂದು ಪುರಾಣದಲ್ಲಿ ಹೇಳ್ತಾರೆ, ಒಂದು ಶಾಪ ಇತ್ತು ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳು ಕಪಿಗಳಾಕೊಂಡು ಶಾಪ ಇತ್ತು, ಅದಕ್ಕೆ ಹುಟ್ಟಿದ್ರು. ಹನುಮಂತನಿಗೆ ಶಾಪ ಇಲ್ಲ, ಇದನ್ನು ಅರ್ಥ ಮಾಡಿ, ಹನುಮಂತನಿಗೆ ಶಾಪ ಇಲ್ಲ, ಹಾಗೆ ಹುಟ್ಟಿದ್ದ. ಅದು ಅರ್ಥ ಮಾಡ್ಕೋಬೇಕಾದ್ರೆ ಪಾರ್ವತಿ ಶಚಿ ಶ್ಯಾಮಲ ಉಷಾ ನಾಲ್ಕು ಜನ ಭೂಲೋಕದಲ್ಲಿ ಅವತಾರ ಮಾಡಿದರು, ಯಾಕೆ ಶಾಪ ಇತ್ತು ಅವರಿಗೆ. ಮುಂದೆ ಬರ ನಾರಾಯಣದಲ್ಲಿ ಬರುತ್ತೆ ವಿಚಾರ ಹೇಳಿದ್ರು, ಶಾಪ ಇತ್ತು ಅವರಿಗೆ. ಆದರೆ ಭಾರತೀ ದೇವಿ ಅವತಾರ ಮಾಡಿದ್ರು ದ್ರೌಪದಿಗೆ, ಅವರಿಗೆ ಶಾಪ ಇತ್ತು ಅಂದರೆ ಅವರಿಗೆ ಶಾಪ ಇಲ್ಲ. ಮತ್ತೆ ಯಾಕೆ ಅವತಾರ ಮಾಡಿದರು ಅಂದರೆ, ಶಾಪ ಇದ್ದ ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಅವತಾರ ಮಾಡಿದರೆ ಹೊರತು ಅವರಿಗೆ ಶಾಪ ಇರಲಿಲ್ಲ. ಅರ್ಥ ಮಾಡ್ಕೋಬೇಕು. ಯಾರೋ ಪೇಷಂಟ್ ಇರ್ತಾರೆ, ನೋಡ್ಲಿಕ್ಕೆ ಹೋಗಿರ್ತಾರೆ, ಕಂಡ ಯಾಕೆ ನೀವು ಇಲ್ಲಿ ಅಂತಾರೆ, ನೋಡಕ್ಕೆ ಬಂದಿದ್ದೇನೆ, ಇವರಿಗೆ ರೋಗ ಇಲ್ಲ, ಇರೋರಿಗೆ ನೋಡಕ್ಕೆ ಬಂದಿದ್ದಾರೆ, ಇವರು ರೋಗಿಯಾಗಿ ಹೋಗೋದು ಬೇರೆ, ರೋಗಿಗಳು ನೋಡ್ಲಿಕ್ಕೋಸ್ಕರ ಬರೋದು ಬೇರೆ, ವಿಚಾರಿಸ್ಕೊಂಡು ಅನುಗ್ರಹ ಮಾಡಕ್ಕೆ ಬಂದಿರೋದಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಭಾರತೀ ದೇವಿ ತಮ್ಮ ದೇಹದೊಳಗೆ ಅವ್ರು ಇರ್ಲಕ್ಕೆ ಜಾಗ ಕೊಟ್ಟು ಅವತಾರ ಮಾಡಿ ಬಂದ್ರಲ್ಲ, ಅದಕ್ಕೆ ಅವ್ರು ಸೇಫ್ ಆಯ್ತು. ಅದೇ ರೀತಿಯೇ ಇಂದ್ರಾದಿ ದೇವತೆಗಳಿಗೆ ಕಪಿಗಳಾದ ಶಾಪ ಇತ್ತಂತ. ಆ ಶಾಪದಲ್ಲಿ ದೊಡ್ಡ ಡೇಂಜರ್ ಇದೆ, ದೇವರನ್ನು ಪೂರ್ತಿ ಮರ್ತು ಬಿಡೋ ಅಪಾಯ ಇದೆ. ಅದಕ್ಕೇನು ಮಾಡಿ ಹನುಮಂತ ತಾ ಅವತಾರ ಮಾಡಿ ಅವರೆಲ್ಲ ಸೆಟ್ರೇಟ್ ಮಾಡ್ತಾ ಇದ್ರು ಸರಿಯಾಗಿ ತಂದುಬಿಟ್ಟು. ಅಂದರೆ ಗೈಡ್ ಮಾಡ್ಲಿಕ್ಕೆ ಬಂದಿದ್ದೆ ಹೊರತು ಅವರು ಶಾಪದಿಂದ ಹುಟ್ಟಿ ಬಂದಿಲ್ಲ. ಅದು ಅಗ್ರ್ಯೋವತಾರ, ಅಗ್ರ್ಯ ಅಂದ್ರೆ ಶ್ರೇಷ್ಠ ಅಂತ. ಆ ಪದ ಎಷ್ಟು ಅರ್ಥ ಮಾಡಿಕೊಂಡ್ರು ಕೂಡ ಹೊಸ ಹೊಸ ಅರ್ಥ ಕೊಡ್ತಾ ಹೋಗು. ಅಗ್ರ್ಯೋವತಾರ ಇನ್ನೊಂದು ಅರ್ಥ, ರಾಮದೇವರಿಗಿಂತ ಮುಂಚೆ ಮಾಡಿದ ಅವತಾರ. ಬಹಳ ಜನ ಗೊತ್ತಿಲ್ಲ, ಮೊದಲು ಹನುಮದ ಅವತಾರ ಆಮೇಲೆ ರಾಮಾವತಾರ. ಬಂದು ರಾಮದೇವರು ಇಲ್ಲೂ ಹಾಗೇನೆ, ಮೊದಲು ಭೀಮಾವತಾರ ಆಮೇಲೆ ಕೃಷ್ಣಾವತಾರ. ಬಲರಾಮದೇವರು ಹಾಗೆ ಮಾಡ್ಕೊಳ್ಳಿಲ್ಲ. ಬಲರಾಮದೇವರು ಲಕ್ಷ್ಮಣನಾಗಿ ಹುಟ್ಟಿದಾಗ ರಾಮನ ತಮ್ಮನಾಗಿ ಹುಟ್ಟಿದರು. ಆದರೆ ಬಲರಾಮನ ಹುಟ್ಟಿದಾಗ ಮೊದಲೇ ಹುಟ್ಟಿಬಿಟ್ರು, ಏಕೆಂದ್ರೆ ಕೃಷ್ಣ ರಾಮಾವತಾರದ ಸೇವೆ ಮಾಡಿ ಮಾಡಿ ಭಾರಿ ಸುಸ್ತಾಗಿಬಿಟ್ಟಿದೆ. ತಮ್ಮನಾದರೆ ಮತ್ತೆ ಸೇವೆ ಮಾಡಬೇಕಾದ ಅಣ್ಣಾಗಿ ಹುಟ್ಟಿಬಿಟ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರು. ತಮ್ಮನಾಗಿ ಹುಟ್ಟಿದರೆ ಸೇವೆ ಮಾಡಬೇಕಾಗತ್ತೆ, ಅಣ್ಣನಾಗಿದ್ದರೆ ಲಿಬರ್ಟಿ ತಗೋಬೋದು ಅಂತ ಹುಟ್ಟಿಬಿಟ್ರು. ಆದರೆ ಭೀಮಸೇನ ದೇವರು ಹಾಗಲ್ಲ, ಅವ್ರು ಏನು ಮಾಡ್ತಾರೋ ಗೊತ್ತಾ, ಮೂರು ಅವತಾರದಲ್ಲೂ ಕೂಡ ರಾಮಾವತಾರಕ್ಕಿಂತ ಮುಂಚೆ ಹನುಮದ ಅವತಾರ, ಕೃಷ್ಣಾವತಾರಕ್ಕಿಂತ ಮುಂಚೆ ಭೀಮಾವತಾರ. ಯಾತಕ್ಕೆ ಅಂತ ಪ್ರಶ್ನೆ. ಅದಕ್ಕೇನು ಗೊತ್ತೇನು, ಮುಖ್ಯಸ್ಥ ಬರಬೇಕಾದ್ರೆ ಅವರು ಸ್ವಾಗತ ಮಾಡಲಿಕ್ಕೆ ಮುಂದೆ ಬಂದು ನಿಂತಿದ್ದಾರೆ ಆಚಾರ್ಯ. ರಾಮದೇವರು ಬರ್ತಾರೆ, ಸ್ವಾಗತ ಮಾಡಲಿಕ್ಕೆ ಮುಂಚೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ರಾಮದೇವರು ಅವರಂತೆ ಇನ್ಯಾರು ಸ್ವಾಗತ ಮಾಡೋಕ್ಕಾಗತ್ತೆ, ಅವರೇ ಸ್ವಾಗತ ಮಾಡಬೇಕು. ಅದೇ ರೀತಿಯೇ ಭೀಮಸೇನ ದೇವರು ಕೃಷ್ಣನಿಗಿಂತ 5 ತಿಂಗಳು ಮುಂಚೆ ಅವತಾರ ಮಾಡಿದ್ದರು. ಭೀಮಸೇನ ದೇವರಿಗೆ 5 ತಿಂಗಳಾದ ಕೃಷ್ಣ ಅವತಾರ ಆಯಿತು, ಕೃಷ್ಣನಿಗೆ 7 ತಿಂಗಳಾದಾಗ ಅರ್ಜುನ ಅವತಾರ ಮಾಡಿದ. ಇದು ಅರ್ಥ ಮಾಡಿಕೊಂಡ್ರೆ 3 ಅವತಾರಗಳು ಮೊದಲು ಬಂದವರು. ಅದು ಅಲ್ಲೂ ಮುಂದೆ ರಾಮಾಯಣದಲ್ಲಿ ಬರ್ತದೆ. ರಾಮದೇವರು ಬಂದು ವಿಷಯನ ತಿಳಿಸೋಕ್ಕೋಸ್ಕರ ರಾಮದೇವರು ಏನು ಮಾಡ್ತಾರೆ, ಹನುಮಂತೇವರನ್ನ ಕಳಿಸಿಕೊಡ್ತಾರೆ ಭರತನ ಹತ್ರ. ಅವ್ರು ಹೇಳ್ತಾರೆ ಆಗತೋ ರಾಮ ಅಂತ ಹೇಳ್ತಾರೆ. ಭರತನೇ ಭಾರಿ ಖುಷಿಯಾಗಿಬಿಡುತ್ತೆ, ಅದೆಲ್ಲ ಸರಿ. ಆಮೇಲೆ ಕೇಳ್ಕೊತಾನೆ ಹನುಮಂತನನ್ನ, ಹನುಮಂತ ರಾಮನನ್ನ ಹೇಗೆ ಸ್ವಾಗತ ಮಾಡೋದನ್ನು ಗೊತ್ತಿಲ್ಲ, ನೀನು ಇಲ್ಲೇ ಇದ್ದು ನನ್ನ ಪರವಾಗಿ ಕೆಲಸ ಮಾಡಿಸ್ಕೊಡು ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ಲ, ಹನುಮಂತ ದೇವರು ಸ್ವಾಗತ ಮಾಡದೆ ಯಾರಿಗೂ ಬರೋದಿಲ್ಲ. ಆದ್ರೆ ರಾಮದೇವರ ಅವತಾರಕ್ಕಿಂತ ಮುಂಚೆ ಅವತಾರ ಅಗ್ರ್ಯೋವತಾರ, ಭೀಮಾ ಕೃಷ್ಣಾವತಾರಕ್ಕಿಂತ ಮುಂಚೆ ಭೀಮಾವತಾರ. ಈ ದೃಷ್ಟಿಯಿಂದ ಭಾವಾಚಾರ್ಯರು ಮಾಡಿದ ಕೆಲಸಗಳೆಲ್ಲ ತೀರ ಶ್ರೇಷ್ಠ. ಒಂದೇಹಂ ತಂ ಹನುಮಾನಿತಿ ವಹಿತ ಮಹಾಪೌರುಷ ಬಾಹುಶಾಲಿ. ನೀವು ತೋಳ್ಬಲ ಹೊಂದಿದವರು ಅಂತ ಅರ್ಥ. ಬಾಹುಶಾಲಿಗಳು ಅಂದರೆ ತೋಳ್ಬಲ ಹೊಂದಿದವರು. ಇದನ್ನ ಯಾಕೆ ಈ ಮಾತು ಹೇಳ್ತಾರೆ, ಮತ್ತೊಂದು ಪ್ರಶ್ನೆ. ಈ ಪ್ರತಿಯೊಂದು ಮಾತು ಹೇಳಬೇಕಾದ್ರೂ ಕಾರಣ ಇಟ್ಕೊಂಡು ಹೇಳ್ತಾರೆ, ಸುಮ್ಮನೆ ಹೇಳೋದಿಲ್ಲ. ಬಾಹುಶಾಲಿ ಅಂದರೆ ಭಾರಿ ಬಾಹುಬಲ ಹೊಂದಿದವರು ಅಂತ ಅರ್ಥ. ಅದು ಹೇಗೆ ಗೊತ್ತಾಗುತ್ತೆ ಗೊತ್ತಾ, ಉಳಿದೆಲ್ಲರೂ ಕೂಡ ರಾವಣ ಅಂಥ ವರ ತಗೊಂಡಿದ್ದ, ಅವನು ಬರಿಕೈಲಿ ಯುದ್ಧ ಮಾಡೋದಿಲ್ಲ, ಶಸ್ತ್ರಾಸ್ತ್ರ ಉಪಯೋಗಿಸ್ತಾನೆ. ಭಾರಿ ಬಲಾಢ್ಯರು ಸುಗ್ರೀವಾದಿಗಳು, ಅವರು ಆಯುಧ ತಗೊಂಡು ಯುದ್ಧ ಮಾಡ್ತಾರೆ, ಏನಾದರೂ ತಗೊಳ್ತಿರ್ತಾರೆ ಕೊನೆಗೆ. ಆದರೆ ಹನುಮಂತ ಫುಲ್ ಭಾರಿ ದೊಡ್ಡೇಟ್ ಹಾಕಬೇಕಾದ್ರೆ ಬರಿಕೈಲಿ ಹೊಡಿತಾ ಇದ್ದಂತೆ, ಅದು ಆಶ್ಚರ್ಯ. ಭಾರಿ ದೊಡ್ಡೇಟ್ ಹಾಕಬೇಕಾದ್ರೆ ಬರಿಕೈ ಬಾಹುಶಾಲಿ, ಯಾರ್ಯಾರು ದೊಡ್ಡ ದೊಡ್ಡವ್ರನ್ನ ಕೊಲ್ತಾ ಇದ್ರು ಬರೀ ಕೈಲಿ ಹೊಡೆದುಕೊಳ್ಳೋದು. ಇದು ಭೀಮಸೇನ ಹನುಮಂತ ದೇವರ ವೈಶಿಷ್ಟ್ಯ, ಬಾಹುಶಾಲಿದ ಅರ್ಥ ಆಗುತ್ತೆ. ಲಕ್ಷ್ಮಣನಿಗೆ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಇಂದ್ರದಿತ್ತನ್ನು ಕೊಂದಿದ್ದೆ ಹಾಗೆ ಗೊತ್ತಾ, ಶಸ್ತ್ರಾಸ್ತ್ರದಿಂದ ಕೊಂದಿದ್ದೆ ಹೊರತು ಬರಿ ಕೈಯಿಂದ ಹೊಡೆದು ಕೊಂದಿದ್ದಲ್ಲ ಲಕ್ಷ್ಮಣ. ಆದಿಶೇಷನ ಅವತಾರ, ಆತ ಶಸ್ತ್ರಾಸ್ತ್ರ ಉಪಯೋಗಿಸ್ತಾರೆ, ಬರಿ ಕೈಲಿ ಕೊಲ್ಲೋದಿಲ್ಲ. ಅದೇ ರೀತಿಯಲ್ಲಿ ಬಲರಾಮದೇವರು ಭಾರಿ ಪ್ರಭಾವಿಗಳು, ಅವರಿಗೆ ಗದಾ ಮುಸಲ ಯುದ್ಧ ಮಾಡೋಕೆ ಮುಸಲ ಹಲ ಬೇಕು ಅವರಿಗೆ, ಇಲ್ಲದವರು ಫುಲ್ ಸ್ಪೀಡ್ ಯುದ್ಧ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬರೀ ಕೈಯಿಂದ ಯುದ್ಧ ಮಾಡೋದು ಅಂದರೆ ವಾಯುದೇವರು ಒಂದೇ, ಅವರಿಗೆ ಆಯುಧ ಇರೋದು ನಿಜ, ಅದು ಭೂಷಣ ಹೊರತು ಅವರಿಗೆ ಅವಶ್ಯಕತೆ ಇಲ್ಲ. ಅದರಿಂದ ಭೂಷಣ ಇಲ್ಲ ಎಷ್ಟದ ಹೇಳಿದೆ, ವಯಸ್ಸಾದವರು ಕೋಲಿ ಆತಕ್ಕೆ ಬೇಕು ಅಂದರೆ ಹೆಲ್ಪ್ ಆಗೋದಕ್ಕೆ, ಸಣ್ಣ ಹುಡುಗನ ಕೋಲಿ ಆತಕ್ಕೆ ಹೋದ್ರೆ ಆಟ ಆಡಲಿಕ್ಕೆ ಅಷ್ಟೇ, ಆಟ ಆಡಲಿಕ್ಕೆ ಕೋಲಿ ಇವರಿಗೆ ಊರ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಕೋಲು. ಇವರಿಗೆ ಆಯುಧ ಆಗ್ಬೋದು ಭೂಷಣ ಅಷ್ಟೇ ಹೊರತು ಅವರಿಗೆ ಇದು ಬೇಕಾಗಿಲ್ಲ. ಅದಕ್ಕೆ ಭೂಷಣ ಅಂತ ಕರೆದಿದ್ದಾರೆ ಹಿಂದೆ. ಗದೆಯನ್ನು ಯಾತಕ್ಕೆ ಹಿಡಿದಿದ್ದೀರಿ ಅಂತ ಕೇಳಿದರೆ ಆ ಗದೆ ಎತ್ತಕ್ಕೆ ನಿಮ್ಗೆ ಯಾರಿಗೂ ಬರೋದಲ್ಲ ನೋಡಿ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಹೊರತು ಅವರಿಗೆ ಗದೆ ಅವಶ್ಯಕತೆ ಇಲ್ಲ. ಸೊ ಬಾಹುಶಾಲಿ ಅವರು ಸಂಜೀವನ ಪರ್ವತ ತಂದಿದ್ದು ಕೂಡ ಬರೀ ಕೈಯಿಂದ ಹೊರತು ಏನೋ ಮಾಡಿ ತಂದಿದ್ದಲ್ಲ, ಬರೀ ಕೈಯಿಂದ. ಅದೇ ರೀತಿಯಲ್ಲಿ ಸಮುದ್ರ ಹರಿದಾಗ ಬರೀ ಕೈ, ಅಶೋಕ ಉದ್ಯಾನ ಒಂದು ಕಲ್ಲು ಬಂಡ್ಯಾರ ಹಿಡ್ಕೊಂಡು ಹೋಗ್ಬಾರ್ದೆ, ಸ್ಟ್ರೈಕ್ ಮಾಡೋರು ಕೂಡ ಕಲ್ಲು ಹಿಡ್ಕೊಂಡಿರ್ತಾರೆ ಒಂದಿಷ್ಟು, ಪಾಪ ಟೊಮೆಟಾರ ಹಿಡ್ಕೊಂಡಿರ್ತಾರೆ ಎಸಲಿಗೆ ಬರುತ್ತೆ ಅಂತೆ. ಬರೀ ಕೈಲಿ ರಾವಣನ ತ್ರೋಧ, ರಾವಣ ನೋಡಿದ ಸೈನ್ಯ ಶಸ್ತ್ರಾಸ್ತ್ರ ಮಕ್ಕಳುಗಳು ಫುಲ್ ಫ್ಲೆಜ್ಡ್ ಎಲ್ಲ ಇದೆ, ಅವನಿಗೆ ಭಯ, ಬರೀ ಕೈಲಿದ್ದಾರೆ, ಎಷ್ಟು ಸಾಮರ್ಥ್ಯ ಇರಬೇಕು. ಈ ಬಾಹುಶಾಲಿ ಅನ್ನೋ ಪದನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ಕಾರ್ಪೆಂಟರ್ ಮನೆ ಬರ್ತಾನೆ, ನೋಡಯ್ಯ ರಿಪೇರಿ ಮಾಡುವಂತೇವೆ, ಅಪ್ಪ ಇದು ಬೇಕು ಅಂತಾನೆ ಅವನು, ಆಪರೇಟ್ ಹಾಗೆ ಮಾಡು ಅಂದರೆ ಏನು ತಿಳ್ಕೊಂಡಿದ್ದೀರಿ ಸಾಧ್ಯನ ಅಂತ ಕೇಳ್ತಾನೆ. ಎಲೆಕ್ಟ್ರಿಷಿಯನ್ ಬರ್ತಾನೆ ಹಾಗೆ ಮಾಡು ಅಂತ ಕೇಳಿದ್ರೆ ಶಾಖ ಹೊಡ್ಸ್ಕೊಂಡು ಹೋಗ್ಬಿಡ್ಬೇಕಾರ ಅಂತ ಕೇಳ್ತಾನೆ. ಹಾಗೆ ಮಾಡಕ್ಕೆ ಊಟ ಹಾಗೆ ಮಾಡಕ್ಕೆ ಬರಲ್ಲ ನಮ್ಮ ಜನಗಳಿಗೆ, ಅದೆಲ್ಲ ಬಿಟ್ಟುಬಿಡಿ, ಅದಕ್ಕೆ ಏನೇನೋ ಬೇಕು ಅವೆಲ್ಲ ಬೇಡ. ಈಗ ಅಷ್ಟು ಬೇಕಾಗತ್ತೆ ಇದು ಹನುಮಂತ ದೇವರಿಗೆ. ರಾವಣನಂತವನು ಬಂದು ಬರೀ ಕೈ ಸಾಕು ಅಂದರೆ ಬಾಹುಶಾಲಿ, ಅಂದರೆ ಹೆಸರು ಹೇಳೋದು ಬೇರೆ ಅರ್ಥ ಇಟ್ಕೊಂಡು ಹೇಳೋದು ಬೇರೆ. ಸುಮ್ಮನೆ ಏನು ಬಾಹುಶಾಲಿ ಅಂತ ಕರೆದ್ಬಿಟ್ರೆ ಏನೋ ಪದ ಗ್ಯಾಪ್ ಇತ್ತು ಅಂತ ಸೇರಿಸಿಲ್ಲ, ಅರ್ಥ ಮಾಡಿಕೊಳ್ಳಿ ಅಂತ ತೋರಿಸ್ತಾರೆ. ಅದೇ ರೀತಿ ಇದು ಸಿನಿಮಾ ನಾಟಕಗಳಲ್ಲಿ ಗದೆ ಕೊಟ್ಟಿರೋದು ಅವ್ರು ಡೈರೆಕ್ಟರ್ಗಳು ಕೊಟ್ಟಿರೋದೆ ಹೊರತು ಹನುಮಂತ ಇದಿರೋದಲ್ಲ ಅದ್ಯಾವುದು ಕೂಡ. ಹನುಮಂತ ಬರೀ ಕೈಯಲ್ಲಿನಿ, ಬರೀ ಕೈ ಬರೀ ಕವಚ, ಮತ್ತೆ ಏನಿಲ್ಲ ಮೈಮೇಲೆ. ಲಕ್ಷ್ಮಣನಿಗೆ ಅರ್ಜುನಿಗೆ ಎಂಥ ಕವಚ ಇತ್ತು ಗೊತ್ತಾ? ಅಭೇದ್ಯವಾದ ಕವಚ ಇತ್ತು ಅವರಿಗೆಲ್ಲ. ಮಹಾಭಾರತ ಯುದ್ಧದಲ್ಲಿ ಪ್ರತಿಯೊಬ್ಬರಿಗೂ ಕವಚಗಳು. ದುರ್ಯೋಧನ ಮಹಾಮಹಾ ದುಷ್ಟವನು, ದ್ರೋಣಪರ್ವದಲ್ಲಿ ಬರ್ತದೆ. ಅರ್ಜುನಿಗೆ ಭೀಮಸೇನರು ಮುಂದೆ ಹೋಗಿಬಿಡ್ತಾರೆ, ಭಾರಿ ಸಿಟ್ಟು ಬಂದುಬಿಡುತ್ತೆ ದುರ್ಯೋಧನನಿಗೆ. ದ್ರೋಣಾಚಾರ್ಯನ ಬೈತನ ಬಂದುಬಿಟ್ಟು, ಈ ಕಡೆ ಭೀಮಸೇನ ಹೋಗಿ ಆಯಿತು, ಆ ಕಡೆ ಅರ್ಜುನ ಹೋಗಿ ಆಯಿತು, ಏನಿದೆಲ್ಲ ಕೊಡಂತ ಬೈದಾಗ ಅವ್ರು ಹೇಳ್ತಾರೆ, ಬಾಯಿಲಿ ನೀನು ಹೋಗು ಅಂತ ಕೇಳಿದಾಗ ನನ್ನ ಕವಚ ಹಾಕಿರಿ ಅಂತ. ದುರ್ಯೋಧನ ಕವಚ ಬೇಕು ಅವನಿಗೆ, ಮಹಾದುಷ್ಟ ದಿವಾಧಮ ಅವನು, ಅವನಿಗೆ ಮಂತ್ರ ಕವಚ ಹಾಕಿ ಕಳಿಸಿದ್ರಂತೆ. ಎಲ್ಲರೂ ಭೀಮಸೇನದೇವರ ಕವಚ ಕೇಳಿದ್ದೀರಿ? ಯಾರು ಕೂಡ ಹನುಮಂತನ ಕವಚ ಕೇಳಿದ್ದೀರಾ? ಹನುಮಂತನೇ ಕವಚ, ಭೀಮಸೇನೇ ಕವಚ, ಮಧ್ವ ಕವಚ ಅಂತ ಬೇರೆ ಬೇರೆ ಇರ್ತಾರೆ ನಾರಾಯಣ ಪಂಡಿತಾಚಾರ್ಯ. ಅವ್ರ ಹೆಸರು ಹೇಳಿದ್ರೆ ನಮಗೆ ಕವಚ. ಇದೆಲ್ಲ ಯಾತಕ್ಕೆ ಹೇಳೋದು ಅಂದ್ರೆ, ಅಂಥವ್ರು ನಂಬಿದ್ರೆ ಎಷ್ಟು ಸುಖವಾಗಿರ್ತೇವೆ ಗೊತ್ತಾ ಅಂತ. ಅಂಥವ್ರು ನಂಬಿದ್ರೆ ಎಷ್ಟು ಆರಾಮಾಗಿರ್ತೇವೆ ನಾವೀಗ. ಅದನ್ನು ಬಿಟ್ಟುಬಿಟ್ಟು ಎಷ್ಟೊಂದ್ರೆ ಪ್ರೈವೇಟ್ ಬಸ್ಗೆ ಹೋಗೋದ್ರೆ ಗೌರ್ಮೆಂಟ್ಸ್ಗೆ ಯಾತಕ್ಕೆ ಹೋಗ್ತಾರೆ ಅಂದ್ರೆ, ಕೆಟ್ಟರೆ 100 ಬಸ್ ಇರುತ್ತೆ ಗೌರ್ಮೆಂಟ್, ಇದು ಒಂದೇ ಒಂದು, ಹೋದ್ರೆ ಒಂದು ಬಂದು ಅದೊಂದೇನೆ. ಹೆಲ್ಪ್ಲೆಸ್ ಆಗಿಬಿಡ್ತಾರೆ, ಎಷ್ಟು 70 ಇನ್ಶೂರೆನ್ಸ್ ಕೂಡ ಕೊಡೋದಿಲ್ಲ ತೋರ್ಬಿಟ್ಟು ಎಷ್ಟೋದಲ್ಲ. ಗೌರ್ಮೆಂಟ್ ಬಸ್ನಲ್ಲಿ ಇರೋ ಫೆಸಿಲಿಟಿ ಅಲ್ಲಿ ಸಿಗೋದಿಲ್ಲ, ಮತ್ತು ಹನುಮಂತನಲ್ಲಿ ನಂಬಿದ್ರೆ ಇರೋ ಫೆಸಿಲಿಟಿ ಯಾರು ನಂಬಿದ್ರೂ ಸಿಗೋದಿಲ್ಲ. ಆದ್ದರಿಂದ ಬಾಹುಶಾಲಿ ಖ್ಯಾತಃ ತೇ ಅಗ್ರೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ. ಬಾಹುಶಾಲಿ ಎಂಬುದು ಫಿಸಿಕಲ್ ಆಸ್ಪೆಕ್ಟ್, ಬ್ರಹ್ಮಚರ್ಯಾದಿ ಧರ್ಮೈ ಆ ಸ್ಪಿರಿಚುವಲ್ ಆಸ್ಪೆಕ್ಟ್ ಅವೆಲ್ಲ, ಎರಡನ್ನು ಬೇರೆ ಬೇರೆ ಸೇರಿಸ್ತಾರೆ. ಬಾಹುಶಾಲಿ ಹಾಗಿದ್ದೀರಿ, ಬ್ರಹ್ಮಚರ್ಯಾದಿ ಧರ್ಮೈ ಹೀಗಿದ್ದೀರಿ, ಬ್ರಹ್ಮಚರ್ಯ ಆದಿ ಧರ್ಮೈ, ಬ್ರಹ್ಮಚರ್ಯ ಮೊದಲಾದ ಧರ್ಮಗಳಿಂದ ನೀವು ಕೂಡಿದ್ದೀರಿ. ಕಳಿಸರದ್ದು ಒಂದರ್ಥ ನೋಡಿದೆ, ಬ್ರಹ್ಮಚಾರಿ ಹನುಮಂತ, ಅಂತ ಬ್ರಹ್ಮಚಾರಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಹನುಮಂತ ಒಂದೇ ಅಂತ ಬ್ರಹ್ಮಚಾರಿ. ಅದು ಕಂಪೇರ್ ಮಾಡಿದೆ, ಭೀಷ್ಮ ಬ್ರಹ್ಮಚಾರಿಗಳು ಹೌದು, ಆದರೆ ಶಾಪ ಇತ್ತು ಅವರಿಗೆ, ನೆನಪಿರಬೇಕು, ಭೀಷ್ಮರಿಗೆ ಶಾಪ ಇತ್ತು. ಅಶ್ವತ್ಥಾಮ ಬ್ರಹ್ಮಚಾರಿಗಳು ಅವರಿಗೂ ಶಾಪ ಇತ್ತು. ಶಾಪದಿಂದ ಬ್ರಹ್ಮಚರ್ಯ ಬೇರೆ, ಸಹಜವಾದ ಬ್ರಹ್ಮಚರ್ಯ ಬೇರೆ. ಆಸ್ಪತ್ರೆಯಲ್ಲಿ ಏನೂ ತಿನ್ನೋದಿಲ್ಲ, ಯಾಕೆ ರೋಗ ಇಲ್ಲ, ಡಾಕ್ಟರ್ ಹೇಳಿರ್ತಾರೆ ತಿನ್ನಬೇಡ ಅಂತ ಹೇಳಿರ್ತಾರೆ. ಅಲ್ಲಿ ಏಕಾದಶಿ ಸೇರುತ್ತಿರೋದಿಲ್ಲ, ಶಾಪ ಅಲ್ಲ ಇದು, ವರ ಅದು, ಏಕಾದಶಿ ಏನೂ ತಿಂಬೋದಿಲ್ಲ ಅದು ವರ, ಅಲ್ಲಿ ವರ ಅಲ್ಲ ಶಾಪ. ನೀವು ಎಂದು ಹೊರಗೆ ಹೋಗ್ತೇನೋ, ಅಲ್ಲಿ ಬೋಟ ತಿನ್ಬೇಕು ಅನಿಸ್ಬಿಟ್ಟಿದೆ ಅವನಿಗೆ, ಕಾಬಾಲಿ ಆಗಿಬಿಟ್ಟಿದೆ, ಡಾಕ್ಟ್ರೆ ಬಿಡ್ತಾ ಇಲ್ಲ, ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅನಿವಾರ್ಯ ಅದು. ಒಂದು ಕಾಬಾಲಿ ರೋಗ ಬಂದು ಬೊಂಡ ತಿನ್ನೋದೇ ಇರೋದು ಬೇರೆ, ಏಕಾಸ್ತಿ ತಿಂದೇ ಇರೋದು ಬೇರೆ. ಭೀಮಸೇನದೇವರು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತಿ ಅಂತ ಮಾಡ್ತಾರೆ. ಹನುಮಂತನ ಬ್ರಹ್ಮಚರ್ಯ ಅಂದರೆ ವಿಶ್ವದಾಖಲೆಯ ಬ್ರಹ್ಮಚರ್ಯ, ಅದಕ್ಕೆ ಒತ್ತು ಹೇಳ್ತಾರೆ ಬ್ರಹ್ಮಚರ್ಯಾದಿ ಧರ್ಮೈ. ಇನ್ನೂ ಯೋಚನೆ ಮಾಡಿ, ಭೀಷ್ಮರ ಬ್ರಹ್ಮಚರ್ಯಕ್ಕೆ 800 ವರ್ಷ, ಇವರು ಇವತ್ತಿಗೂ ಇದ್ದಾರೆ ಹನುಮಂತ, ಇನ್ನೂ ಬ್ರಹ್ಮಚಾರಿಗಳೇ, ಮತ್ತೆ ಎಷ್ಟು ವರ್ಷ ಆಗಿದೆ ಬ್ರಹ್ಮಚರ್ಯ ಅಂತ ಹೇಳಿದರೆ. ಇದೆಲ್ಲ ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ಆಗ ನಮಗೆ ಅನಿಸುತ್ತೆ, ನಮಗಿಲ್ಲ ಅವರಿಗಿದೆಯಲ್ಲ ಸಾಕು, ಅವ್ರ ಜೊತೆ ನಾವು ಇದ್ದೇವಲ್ಲ. ಈ ದೋಣಿ ಇರುತ್ತೆ, ನಮಗೆ ತೇಲಕ್ಕೆ ಬರೋದಿಲ್ಲ, ದೋಣಿ ತೇಲುತ್ತೆ, ಅದ್ರ ಕೂತ್ಬಿಟ್ಟು ನಾವು ತೇತು ಬಿಡ್ತೇವೆ. ನಮಗೆ ತೇಲಕ್ಕೆ ಬರದೆ ಹೋದರೂ ಕೂಡ ತೇಲೋ ದೋಣಿಯಲ್ಲಿ ಕೂತರೆ ಹೇಗೆ ತೇಲ್ತೇವೋ. ಇವತ್ತು ವಾಯುದೇವರು ಎಷ್ಟು ಗುಣ ಇರೋದ್ರಿಂದ ಅವರು ಹೇಳಿದರೆ ಅಷ್ಟು ಮೇಲೆ ಎತ್ತಿಬಿಡ್ತಾರೆ ನಮ್ಮ. ಆ ದೃಷ್ಟಿಯಿಂದ ವಾಯುಸ್ತುತಿ ಬಹಳ ಸಾರ್ಥಕವಾದ ಸ್ತೋತ್ರ. ಬ್ರಹ್ಮಚರ್ಯಾದಿ ಧರ್ಮೈ, ಆದಿ ಶಬ್ದ ಏನೇನು ತಗೋಬೇಕಾಗ, ಮತ್ತೆ ಇನ್ನೊಂದು ಅರ್ಥ ಇದೆ ಬ್ರಹ್ಮಚರ್ಯ, ವಿಶೇಷವಾದ ಅರ್ಥ ಇದೆ. ಆಚಾರ್ಯ ತಾವೇ ಅರ್ಥ ಬರೀತಾರೆ ಗೀತಾ ಭಾಷೆಯಲ್ಲಿ, ಹೇಳ್ತಾರೆ ಬ್ರಹ್ಮಚರ್ಯ ಅಂದ್ರೆ ಏನು, ಈ ಫಿಸಿಕಲ್ ಬ್ರಹ್ಮಚರ್ಯ ಒಂದು ಬೇರೆ, ಇನ್ನೊಂದು ಬ್ರಹ್ಮಚರ್ಯ ಇದೆ ಅಂತ ಹೇಳ್ತಾರೆ. ಏನದು? ಮನ ಆದೀನ ಬ್ರಹ್ಮನಿಚರಣಂ ಬ್ರಹ್ಮಚರ್ಯಂ, ಗೀತಾ ಭಾಷ್ಯದ ಮಾತದು. ಮನಸ್ಸು ಮೊದಲಾದ ಎಲ್ಲ ಇಂದ್ರಿಯಗಳನ್ನು ಕೂಡ ದೇವರ ಸೇವೆಗೇನೆ ಪ್ರಾಣಾಯಾಮೋ ವಾಸುದೇವಂ ಅಂತ ಉಪಯೋಗಿಸಿಬಿಟ್ರೆ ಅದು ಒಳಗಿನ ಬ್ರಹ್ಮಚರ್ಯ. ಅಂತ ಬ್ರಹ್ಮಚರ್ಯ ಹನುಮಂತೇವರಿಗಿದ್ದಾಗ ಯಾರಿಗಿದೆ ಯೋಚನೆ ಮಾಡಿ. ಹನುಮಂತೇವರು ಬ್ರಹ್ಮಚರ್ಯ ಅಂದರೆ ಒಂದು ಅನಾದ್ಯನಂತ ಕಾಲ ಜೀವನದೊಳಗೆ ಒಂದು ಕ್ಷಣ ಕೂಡ ಮನಸ್ಸಿನಲ್ಲಿ ದೇವರು ವಿರೋಧ ಮಾಡಿಕೊಂಡಿಲ್ಲ. ಏಕಾಶಿ ಉಪವಾಸ ಪೂರ್ತಿ ಮಾಡೋರು ಕೂಡ ಒಳಗೊಳಗೆ ಅನ್ಕೋತಾರೆ ಮತ್ತೆ ಬರುತ್ತಲ್ಲ ಇದು ಅಂತ ಮತ್ತೆ ಅನ್ಕೋತಾರೆ. ಪಾಪ ಒಳಗೊಳಗೆ ವ್ರತಕ್ಕಷ್ಟು ಎಷ್ಟು ಬೈಕೋತಾರ ಲೆಕ್ಕನೇ ಇಲ್ಲ. ವ್ರತಕ್ಕ ತಿಂಗಳು ಪೂರ್ತಿ ಬೈಸ್ಕೋಬೇಕು ವ್ರತ ಅಂತ ಕೇಳಿ. ಇವು ಸಹ ಅದೇ ಕಟ್ಟು ಇಟ್ಟು ಅದೇ ಕಟ್ಟು ಇಟ್ಟು ಅದೇ ಆಗಿಬಿಡುತ್ತೆ ಹೊರತು ಯೋಚನೆ ಇರೋದಿಲ್ಲ. ಮಾಡ್ತಾರೆ ಪಾಪ, ಆದರೆ ಆ ಮನಸ್ಸು ಶೇಕ್ ಆಗುತ್ತೆ. ಆ ರುಚಿಗೆ ನೆನೆಸ್ಕೊಂಡ ತಕ್ಷಣ ಅದೋ ಅನವ್ರತಡಿ ಊಟ ಮಾಡ್ತಿದ್ದಾರೆ ಅವ್ರ ಕಂಡ್ರೆ ಸಿಟ್ಟು ಬಂದ್ಬಿಡುತ್ತೀವಿ, ಈ ಭಾಗ್ಯ ನಮಗಿಲ್ಲವೇ ಅಂತೇಳಿ. ನಿಜವಾಗ್ಲೂ ಅವ್ರು ತಪ್ಪು ಮಾಡ್ತಿರೋ ತಮಾಷೆ ಇದ್ರೆ ಅವರು ಇವ್ರು ಹೊಟ್ಟೆ ಹೊರ್ಕೋಬೇಕು, ಇವ್ರು ಅವರೇ ಹೊಟ್ಟೆ ಹೊರ್ಕೋಬಿಡ್ತಾರಲ್ಲಿ ಅಂತೇಳಿ. ಯಾಕೆಂದ್ರೆ ನಮಗೆ ಒಂದು ತಿಂಗಳು ಮಾಡ್ಲಿಕ್ಕಾಗೋದಿಲ್ಲ. ಅನಾದ್ಯನಂತ ಕಾಲದ ಜೀವನದಲ್ಲಿ ಒಂದೇ ಒಂದು ಕ್ಷಣ ಕೂಡ ಏನಪ್ಪ ಇದು ಅಂತ ಅನ್ಕೊಳ್ಳೋದಿಲ್ಲ. ಉತ್ಸಾಹ ಜಾಸ್ತಿ ಮಾಡ್ತಾರೆ ಅಂತೆ, ಪ್ರವರ್ತತಾಂ ಭಕ್ತಿರ್ ಅಲಂ ಕ್ಷಣೇ ಕ್ಷಣೇ, ಪ್ರತಿ ಕ್ಷಣದಲ್ಲೂ ಜಾಸ್ತಿ ಉತ್ಸಾಹ ತೋರಿಸ್ತಾರೆ. ಎಷ್ಟು ಜನ ಉದ್ಯಾಪನೆ ಮಾಡಿಬಿಡ್ತಾರೆ, ಯಾಕೆ ಗೊತ್ತೇನು, ಇನ್ನು ಮಾಡೋಕ್ಕಾಗೋದಿಲ್ಲ ಅಂತ ಕೃಷ್ಣಾರ್ ಗುಡ್ ಬೈ ಅಂತ, ಉದ್ಯಾಪನೆ ಗುಡ್ ಬೈ ಅಂತ ಅರ್ಥ. ಹನುಮಂತೇವ್ರು ಯಾವುದಕ್ಕೆ ಉದ್ಯಾಪನೆ ಮಾಡೋದೇ ಇಲ್ಲ, ಅವ್ರು ಯಾಕೆಂದ್ರೆ ಬಿಟ್ಟಿರ್ತಾರೆ ಉದ್ಯಾಪನೆ ಮಾಡಲಿಕ್ಕೆ. ಪ್ರತಿಯೊಂದು ಕೆಲಸನೂ ಮೊದಲಿಗಿಂತ ಜಾಸ್ತಿ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ತಾ ಹೋದರೆ ಎಷ್ಟು ದೊಡ್ಡವರು, ವಾಯುದೇವರ ವಿಷಯ ತಿಳ್ಕೊಂಡ ಮೇಲೆ ಯಾವ ರುದ್ರಾದಿ ದೇವತೆಗಳೇ ಅವ್ರ ಮಟ್ಟಕ್ಕೆ ಬರೋದಿಲ್ಲ ಅಂದಮೇಲೆ ಇನ್ನು ನಾವೆಲ್ಲ ಯಾವ ಮೂಲೆ ಅಂತ ಗೊತ್ತಾಗುತ್ತೆ. ಆಗೇನರ್ಥ ಆಗುತ್ತೆ ಗೊತ್ತಾ, ಇಂಥ ವಾಯುದೇವರನ್ನೇ ನಾವು ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಅವ್ರ ಸಮಾನ ತಿಳ್ಕೊಳ್ಳೋದಕ್ಕಾಗೋದಿಲ್ವಾ, ಇನ್ನು ಅಹಂ ಬ್ರಹ್ಮಾಸ್ಮಿ ಅಂತ ಹೊಡ್ಕೋತಾರಲ್ಲ, ಎಷ್ಟು ಮೂರ್ಖರು ಅವರೆಲ್ಲ ಕೂಡ. ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಏನೇನು ಅರ್ಥ ಗೊತ್ತಾಗಿಲ್ಲ ಅಂತ ಅರ್ಥ ಅವರು. ಅದು ದೇವ್ರು ಹೇಳ್ಕೋಬೇಕಾದ ಮಾತೇ ಹೊರತು ನಾವು ಹೇಳ್ಕೊಳ್ತಕ್ಕಂಥ ಮಾತಲ್ಲ. ಹನುಮಂತ ನಾನು ಅಂತ ಯಾರು ಹೇಳ್ಕೊಂಡ್ರು? ಲಕ್ಷ್ಮಣ ಹೇಳ್ಕೊಳ್ಳಿಲ್ಲ, ಭರತ ಹೇಳ್ಕೊಳ್ಳಿಲ್ಲ, ಸುಗ್ರೀವ ಹೇಳ್ಕೊಳ್ಳಿಲ್ಲ, ಅಂಗದ ಹೇಳ್ಕೊಳ್ಳಿಲ್ಲ, ಯಾರು ಹೇಳ್ಕೊಳ್ಳಿಲ್ಲ. ಅದ್ಮೇಲೆ ಕಂಡ್ಕೊಂಡವ್ರು ಇವತ್ತು ಬ್ರಹ್ಮಾಸ್ತ್ರ ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹನುಮಂತನ ಎತ್ತರವನ್ನ ರುದ್ರಾದಿ ದೇವತೆಗಳು ಕೂಡ ಕಿಂಕಾರ ಶಂಕರಾಧ್ಯ ಹೊರತು ಅವರ ಮಟ್ಟಕ್ಕೆ ಬರೋದಿಲ್ಲ. ಅದಕ್ಕೆ ಬಾಹುಶಾಲಿ ನಾವು ಕೇಳಿರ್ತೇವೆ. ರಾಮಾಯಣ ಯುದ್ಧ ಮುಗಿತು, ಬ್ರಹ್ಮಾದಿ ದೇವತೆಗಳು ಮತ್ತು ರಾಮದೇವರು ಸ್ತೋತ್ರ ಮಾಡಿದರು. ಆಗ ರುದ್ರದೇವರು ಬಂದರು, ಸ್ತೋತ್ರ ಮಾಡಲಿಲ್ಲ. ರಾಮ ಎಷ್ಟು ಜನ ಕೊರ ಕೊಟ್ಟಿದ್ದೆ ನಾನು, ಎಲ್ಲರೂ ಕೊಂದು ಹಾಕಿಬಿಡೋದ ನೀನು. ಈ ರಾವಣ ಭಾರಿ ಬೇಕಾದವನು, ಅವನು ಕೊಂದು ಬಿಟ್ಟಿಯಾ, ನಾನೇ ಯುದ್ಧ ಮಾಡ್ತೀನಿ ನಿಂತುಕೊಂಡ್ರೆ. ಇಲ್ಲೋಯ್ತು ಬ್ರಹ್ಮಚರ್ಯ ನೋಡಿದ್ರ, ಬ್ರಹ್ಮಚರ್ಯ ಪರಮಾತ್ಮ ವಿರುದ್ಧವಾದ ರೀತಿಯಲ್ಲಿ ನಡೆಸ್ಕೊಂಡ್ಬಿಟ್ರು, ತಪ್ಪಾಗೋಯ್ತು. ಇನ್ನು ಸುಗ್ರೀವ ಅಂತನೂ ರಾಮದೇವರಿಗೆ ಅಷ್ಟು ಉಪಕಾರ ಪಡ್ಕೊಂಡ, ಸೀತಾನ್ವೇಷಣೆ ಮಾಡಬೇಕು ಅಂತ ಹೇಳಿದರೆ, ಅಥಾತಿ ಸಕ್ತೇ ಕ್ಷಿತಿಪೇಯ ಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರಿ, ಮರ್ತೇ ಬಿಟ್ಟ. ತನ್ನ ಹೆಂಡತಿ ಸಿಕ್ಕಲು ರಾಜ್ಯ ಸಿಕ್ತು, ಮೈ ಮರೆತು ಬಿಟ್ಟ ಹೊರತು ರಾಮನ ಕಾರ್ಯನೇ ಮರೆತು ಬಿಟ್ಟ. ಎಷ್ಟು ದ್ರೋಹ ಆಯ್ತು ಅದು ಒಂದು. ಪ್ರತಿಯೊಬ್ಬರು ಹಾಗೆ ಮಾಡಿದವರೇನೆ. ವಾಲಿ ಅಂತೂ ಡೈರೆಕ್ಟ್ ಡೈರೆಕ್ಟ ರಾವಣನ ಫ್ರೆಂಡ್ ಆಗಿಬಿಟ್ಟ, ಹನುಮಂತ ರಾಮದೇವರು ಎದುರು ತಾನೆ ಎದ್ದುಬಿಟ್ಟ. ಲಕ್ಷ್ಮಣ ರಾವಣೇ ಒಂದ್ಸರಿ ಹೇಳಿಬಿಡ್ತಾನೆ, ಅಣ್ಣ ನನಗೆ ಯಾಕೆ ಸರಿ ಹೋಗಲಿಲ್ಲ ಅಂತ ರಾಮದೇವ್ರ ಮುಂದೆ ಕಾಮೆಂಟ್ ಮಾಡಿಬಿಡ್ತಾನೆ. ಭರತನ ಭರತ ಬರ್ತಿರ್ತಾನೆ ರಾಮದೇವ್ರ ಶರಣಾಗಲಕ್ಕೋಸ್ಕರ. ಆಗ ಲಕ್ಷ್ಮಣ ನೋಡ್ತಾನೆ, ಚತುರಂಗ ಬಲದ ಸಮೇತ ಭರತ ಬರ್ತಿರ್ತಾನೆ, ಧೂಳು ಅಷ್ಟೆತ್ರ ಇಳ್ತಾ ಇರುತ್ತೆ. ಲಕ್ಷ್ಮಣ ನೋಡ್ತಾನೆ, ಅಣ್ಣ ಏನೋ ಧೂಳು ಬರ್ತಿದೆ ನೋಡ್ತೀನಿ ಅಂತ ಹೇಳಿ ದೊಡ್ಡ ತಾಳೆ ಮರ ಹತ್ತಾನೆ. ಅಲ್ಲಿಂದ ನೋಡ್ತಾನೆ, ನೋಡಿ ಹೇಳ್ತಾನೆ, ಅಣ್ಣ ನಾನು ಅಂದ್ಕೊಂಡಾಗಾಯ್ತು ಅಂದು ಬಿಟ್ಟಂತೆ. ಏನು ಅಂದ್ಕೊಂಡಿದ್ದೆ ಅಂತ ರಾಮದೇವರು ಕೇಳ್ತಾನೆ. ನಾನು ಅಂದ್ಕೊಂಡೆ ಕೈಗೆ ಮಹಾ ದುಷ್ಟಳು ನಿನ್ನ ಕಾಡಿ ಕಳಿಸಿಬಿಟ್ಲು, ಅವಳ ಮಗ ಭರತ ಇನ್ನೂ ದುಷ್ಟ, ನೀನು ಕೊಲ್ಲೆಕ್ಕೆದ್ದು ಬರ್ತಿದ್ದ ನೋಡು ಅಂತ ಹೇಳ್ತಾನೆ. ಅವಳು ಕಳಿಸಿದ್ರೆ ಕೊಲ್ಲೆಕ್ಕೆದ್ದು ಬರ್ತಿದ್ದ ನೋಡಿದೀಯಾ? ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ತಪ್ಪು ತಿಳ್ಕೊಂಡಿದ್ದಿ, ಲಕ್ಷ್ಮಣ ತಪ್ಪು ತಿಳ್ಕೊಂಡಿದ್ದಿ. ಏನು ಗೊತ್ತಾ, ಭರತ ಅದಕ್ಕೆ ಬರ್ತಾ ಇಲ್ಲ, ಯಾತಕ್ಕೆ ಬರ್ತಾನೆ ಗೊತ್ತಾ, ರಾಮ ನೀನೇ ರಾಜ್ಯ ಅವಳು, ನನಗೆ ಬೇಡ ಅಂತ ಹೇಳಕ್ಕೆ ಬರ್ತಾನೆ. ಲಕ್ಷ್ಮಣನಿಗೆ ತಪ್ಪು ತಿಳ್ಕೊಂಡ, ರಾಮದೇವರು ಸರಿ ತಿಳ್ಕೊಂಡ್ರು, ತಪ್ಪು ತಿಳ್ಕೊಂಡು ಅಂತ ರಾಮದೇವರು ಅನಿಸ್ಕೊಂಡ್ಬಿಟ್ರು. ಮತ್ತೆ ಸೀತಾದೇವಿ ನೋಡ್ಕೋತಿರು ಎಲ್ಲಿ ಹೋಗಬೇಡ ಅಂತ ಹೇಳಿದರೆ ಬೈದ್ರೊಂದು ಬಿಟ್ಟೋಗ್ಬಿಡ್ತಾನಲ್ಲ ರಾಮದೇವರು ಅಂತಾರೆ, ನೀನು ಮಾಡಿದ ತಪ್ಪು ಅಂತ ಹೇಳಿದ್ದಾರೆ. ಲಕ್ಷ್ಮಣ ತಪ್ಪಿದ್ದಾಯ್ತಾ? ಈಗ ಜಾಂಬವಂತಾದಿಗಳು ಎಲ್ಲರೂ ರಾಮನ ಕಾರ್ಯ ಬೇಡ ಅಂತ ಕುತ್ಕೊಂಡ್ಬಿಡ್ತಾರೆ ಗುಹೆಯೊಳಗೆ. ತಪ್ಪಲಿಲ್ಲ ಎಲ್ಲರೂ ಕೂಡ, ಎಲ್ಲರೂ ತಪ್ಪಿದವರು, ಹನುಮಂತ ಮಾತ್ರ ತಪ್ಪಲಿಲ್ಲ. ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈಹಿ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯಾದಿ ಧರ್ಮಗಳೆಲ್ಲ ಅಷ್ಟು ಪೂರ್ಣ, ಒಂದೇ ಒಂದು ಕಾಲಕ್ಕೆ ಅಪ್ಪಿ ತಪ್ಪಿ ಕೂಡ ಹನುಮಂತ ಬೇಸರಿಸಿದ್ದಿಲ್ಲ. ಮನೆಯೊಳಗೆ ದಿವಸ ನೂರಾರು ಸತ್ ಬೇಜಾರಾಗಿಬಿಡುತ್ತೆ ಅಲ್ಲಿ ಅಂತ, ದೇವ್ರ ಮೇಲೆ ಬೇಜಾರಾಗಿಬಿಡುತ್ತಾರೆ. ದಿವಸ ಸಾರಿಗ್ರಾಮ, ದಿವಸ ವರ್ಸೋದೇ ವರ್ಸೋದೆ, ದಿವಸ ಅಭಿಷೇಕ ಮಾಡೋದೆ, ಒಂದು ದಿವಸ ಬೆಳಗಾಗಿದ್ದು ನೋಡಿಲ್ಲ ಯಾರು ಕೂಡ ಅದನ್ನ. ಇದೇನು ಇದು ಅನಿಸಿಬಿಡುತ್ತೆ ಪಾಪ. ದ್ವಾದಶಿ ಸಾ ಎರಡು ಏಕಾದಶಿ ಮಾಡಿರ್ತಾನೆ, ಸಾಧನೇ ದ್ವಾದಶಿ ಇರುತ್ತೆ, ದೇವ್ರ ಪೂಜೆಯಿಂದ ಎಷ್ಟು ಸೈದಾಗಿಬಿಡುತ್ತೋ ಒಳಗೆ, ಎಷ್ಟು ಭಕ್ತಿ ಇದ್ರು ಕೂಡ ಒಳ ಶೇಕ್ ಆಗ್ತಾ ಇದೆ. ಅದು ಯಾರು ಎಲ್ಲರಿಗೂ ಅವರು ಓಪನ್ ಸೀಕ್ರೆಟ್, ಯಾರು ಯೋಚನೆ ಮಾಡೋ ಕಾರಣ ಇಲ್ಲ ಅದನ್ನ. ಒಬ್ಬಿಬ್ಬರಿಗೆ ಅಂತ ಅನಿಸೋದಿಲ್ಲ, ತುಂಬಾ ಜನಕ್ಕೆ ಅದು ಅನಿಸೇ ಅನಿಸುತ್ತೆ. ಹೆಚ್ಚು ಮಂಗಳಾರತಿ ಮಾಡೋ ಶಕ್ತಿನೂ ಇರೋದಿಲ್ಲ, ಹಾಗಾಗಿಬಿಟ್ಟಿರ್ತಾರೆ. ಇದೆಲ್ಲ ಯಾತಕ್ಕೆ ಅಂದರೆ ನಮ್ಗೆ ಲಿಮಿಟೇಷನ್ ತೋರಿಸುತ್ತೆ. ವಾಯುದೇವರಿಗೆ ಅದಿಲ್ಲ, ಯಾಕೆ ನಿಸ್ಸೀಮ ಪೌರುಷ ಬಲಸ್ಯ ಕುತೋ ಶ್ರಮೋಶ್ಯ, ಅವ್ರ ಎನರ್ಜಿ ಅಷ್ಟು ಶ್ರೇಷ್ಠವಾದದ್ದು. ವಾಯುದೇವರ ಕ್ವಾಲಿಟಿನೇ ಬೇರೆ, ಸತ್ವ ಪ್ರಚುರ ಅಂತ ಹೇಳ್ತಾರಲ್ಲ, ಅದಕ್ಕೆ ಬ್ರಹ್ಮಚರ್ಯಾದಿ ಧರ್ಮೈ. ಏನ್ ತಗೋಬೇಕು ಆದಿಶಬ್ದದಿಂದ ಹಾಕಿದ್ರೆ? ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚ ನೈವ. ಒಂದೊಂದು ಗುಣದಲ್ಲಿ ಎಷ್ಟೋ ಜನ ರ್ಯಾಂಕ್ ಬಂದಿರ್ತಾರೆ, ಅಗ್ರಿಗೇಟಲ್ಲಿ ರ್ಯಾಂಕ್ ಇರ್ತಾರೆ, ಸಬ್ಜೆಕ್ಟ್ ವೈಸ್ ರ್ಯಾಂಕ್ ಇರೋದಿಲ್ಲ ಅವರು, ಅಗ್ರಿಗೇಟಲ್ಲಿ ಬಂದ್ಬಿಟ್ಟಿರ್ತಾರೆ. ಕೆಲವರು ಬಂದಿರ್ತಾರೆ, ಕೆಲವರಲ್ಲಿ ಇರೋದಿಲ್ಲ. ಹನುಮಂತೆಯವ್ರು ಹಾಗಲ್ಲ, ಎಲ್ಲದರಲ್ಲೂ ನಂಬರ್ ಒನ್. ಮತ್ತೆ ಜ್ಞಾನದಲ್ಲಿ ಭಕ್ತಿಯಲ್ಲಿ ಪ್ರತಿಯೊಂದರಲ್ಲೂ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧವು ಜನಾನ್ಯೋ ಹನುಮತ್ ಸಮಾನ. ಯಾರು ಯಾವ ಕಾಲಕ್ಕೂ ಬಿಟ್ಟು ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ದೊಡ್ಡವರು. ಬ್ರಹ್ಮಚರ್ಯಾದಿ ಧರ್ಮೈಹಿ ಆದಿಶಬ್ದದಿಂದ ಆ ಮಾತೆಲ್ಲ ತಿಳ್ಕೊಳ್ಬೇಕು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕಗಳು ಹೇಳ್ತಾರೆ, ಅದೇ ಹೇಳೋದು ಭಾರಿ ಹೊತ್ತಾಗಿ ಬಿಡುತ್ತೆ. ಪರಾಕ್ರಮ ಉತ್ಸಾಹ ಏನೇನು ಬೇಕು ನಿಮಗೆ, ಪ್ರತಿಯೊಂದರಲ್ಲೂ ಕೂಡ ಹನುಮಂತ ದೇವರೇ. ಅದೆಲ್ಲ ಭಾವಪ್ರಕಾಶಕ್ಕೆ ನಾರಾಯಣ ಪಂಡಿತರು ಉಲ್ಲೇಖವನ್ನು ಮಾಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ಸಿಗುತ್ತೆ ಶ್ಲೋಕಗಳೆಲ್ಲ. ಇಂಥ ಹನುಮಂತ ದೇವರಿಗೆ ಲಕ್ಷ್ಮಣ ಭರತಾದಿಗಳು ಕೂಡ ಸಾಟಿ ಆಗೋದಿಲ್ಲ. ಬರೀ ಲಕ್ಷ್ಮಣನ ಕಥೆ ಕೇಳ್ತೇವೆ, ಅಬ್ಬಾ ಎಷ್ಟು ಗ್ರೇಟ್ ಅನ್ಸುತ್ತೆ. ಬರೀ ಭರತನ ಕಥೆ ಕೇಳ್ತೇವೆ, ಭಾರಿ ಗ್ರೇಟ್ ಅನ್ಸುತ್ತೆ. ಹನುಮಂತನ ನೋಡ್ತೇವೆ, ತಕ್ಷಣ ಡಲ್ ಆಗಿಬಿಡ್ತಾರೆ. ಎಲ್ಲ ಬೆಳಕು ಸೂರ್ಯೋದಯ ಆದ ತಕ್ಷಣ ಹೇಗೆ ಡಿಮ್ ಆಗಬೇಕು, ಹನುಮಂತನ ಮುಂದೆ ಎಲ್ಲರೂ ಕಡಿಮೆ ಆಗ್ತಾರೆ. ಬ್ರಹ್ಮಚರ್ಯಾದಿ ಧರ್ಮೈಹಿ ಖ್ಯಾತಸ್ಥೇ ಅಗ್ರೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ ಸ ಸ್ನೇಹಾನಾಂ ಸಹಸ್ವಾನ್ ಅಹರಹ ರೈತಂ ನಿರ್ದಹನ್ ದೇಹಭಾಜಾ ಮಂಹೋ ಮೊಹಾಪಹೋ ಯಹ ಸ್ಪೃಹಯತಿ ಮಹತಿ ಭಕ್ತಿ ಮಧ್ಯಾಪಿ ರಾಮೆ. ಅವರ ಗುಣದ ಕ್ಲೈಮ್ಯಾಕ್ಸ್ ಅಂದರೆ ಭಕ್ತಿ ಮಧ್ಯಾಪಿ ರಾಮೆ. ನಡೆದಿದ್ದು ಯಾವಾಗ ಗೊತ್ತಾ ರಾಮಾಯಣ? 24ನೇ ತ್ರೇತಾಯುಗದಲ್ಲಿ ನಡೀತು. ಇದು ಯಾವ ಯುಗ ಗೊತ್ತಾ? 28ನೇ ಕಲಿಯುಗದಲ್ಲಿ ನಾವಿದ್ದೇವೆ. ಮತ್ತೆ 4 ಮಹಾಯುಗ ಕಳೆದು ಹೋಗಿದೆ, ಬಹಳ ಜನ ಗೊತ್ತಿಲ್ಲ. ಈ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದಲ್ಲ, 24ನೇ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿತ್ತು. ಅಷ್ಟು ಒಂದೊಂದು ಈ ಮಹಾಯುಗಕ್ಕೆ ಎಷ್ಟು ಗೊತ್ತೇನು? ವರ್ಷ 43 ವರ್ಷದ 20,000 ವರ್ಷ ಅಂಥದ್ದು 4 ಆಗೋಗ್ಬಿಟ್ಟಿದೆ. ಸೊ ಹೆತ್ತತ್ರ 2 ಕೋಟಿ ವರ್ಷ ಆಗೋಗ್ಬಿಟ್ಟಿದೆ. ಇನ್ನೂ ಕಿಂಪುಷ್ಣ ಖಂಡದಲ್ಲಿ ಹನುಮಂತ ದೇವರಿದ್ದಾರೆ, ಏನ್ ಮಾಡ್ತಾರೆ ಗೊತ್ತಾ? ಸ್ಪೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿ ರಾಮೆ. ಇನ್ನೂ ಭಕ್ತಿ ಬೇಕು, ಭಕ್ತಿ ಬೇಕು. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ. ಈ ರೀತಿ ಹೇಳ್ಕೊಂಡು ಕೂತಿದ್ದಾರೆ. ಎಷ್ಟೋ ಇಂಥ ಒಂದು ಸಾಮರ್ಥ್ಯ, ಇಂಥ ಒಂದು ಭಕ್ತಿ ದಾರ್ಢ್ಯ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಹನುಮಂತ ಒಂದೇ, ಅದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ. ಇಷ್ಟೆಲ್ಲ ಕಾರಣ ಇರೋದ್ರಿಂದ ಅಹಂ ತ್ವಾಂ ಒಂದೇ, ನಾನು ನಮಸ್ಕಾರ ಮಾಡ್ತೇನೆ. ಒಂದೇ ಅಂದಕ್ಕೆ ಎರಡರ್ಥ, ಒಂದೇ ಅನ್ನೋದಕ್ಕೆ ಒದಿ ಅಭಿವಾದನ ಸ್ತುತ್ಯೋ ಅಂತೇಳಿ ಒಂದು ಫಿಸಿಕಲಿ ನಮಸ್ಕಾರ ಮಾಡ್ತೇನೆ, ಬಾಯಲ್ಲಿ ಸ್ತೋತ್ರ ಮಾಡ್ತೇನೆ. ವಂದನೆ ಎಂಬುದಕ್ಕೆ ಎರಡರ್ಥ ಇದೆ, ಬಾಯಲ್ಲಿ ಸ್ತೋತ್ರ ಮನ ಫಿಸಿಕಲಿ ನಮಸ್ಕಾರ ಮಾಡೋದು, ಅದು ಎರಡೂ ಸೇರಿಬಿಟ್ಟಾಗ ಪೂರ್ತಿ ಒಂದೇ ಅಂತ ಕರೆಸೋದು. ಅದು ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಯುವಕ ಪಂಡಿತ ಆಚಾರ್ಯರು. ಹನುಮಂತನನ್ನು ಅಷ್ಟು ಕೊಂಡಾಡ್ತಾ ಇದ್ದಾರೆ. ಒಟ್ಟು 5 ಶ್ಲೋಕ ಬರೀತಾರೆ ಹನುಮಂತ ದೇವರ ಮೇಲೆ ವಾಯುಸ್ತುತಿ. 5 ಶ್ಲೋಕಗಳಿವೆ, ಇದು ಒಂದೇ ಶ್ಲೋಕ ಅಷ್ಟೇ, ಅದರೊಳಗೆ ಒಂದೇ ಶ್ಲೋಕ ಇದೆ. ಇನ್ನು ಮುಂದೆ ಏನೇನು ಹೇಳಿದ್ದಾರೆ? ಪ್ರಾಕ್ ಪಂಚಾಶತ್ ಸಹಸ್ರೈಹಿ ಕ್ಷಿಪ್ತ ಪಶ್ಚಾತ್ ಸಲೀಲಂ, ಇವೆಲ್ಲದನ್ನು ಹೇಳುತ್ತಾ ಇಡೀ ಮನಹರ ಹನುಮಂತನ ಪಾತ್ರವನ್ನು ರಾಮಾಯಣದಲ್ಲಿ ಅನಲೈಸ್ ಮಾಡಿ ತೋರಿಸ್ತಾರೆ. ಯಾವುದು ಕ್ರೀಮ್ ಇದೆಯಲ್ಲ ಅದನ್ನು ಮುಂದೆ ಇಡುತ್ತಾರೆ. ಅದು ಎಷ್ಟು ಚೆನ್ನಾಗಿಡ್ತಾರೆ ಎಂಬುದನ್ನು ನಾಳೆ ನೋಡೋಣ. ಹೇಗೆ 4 ಶ್ಲೋಕಗಳನ್ನು ಹೇಳುತ್ತಾರೆ, ಹನುಮಂತನ ಚಿತ್ರವನ್ನು ಹೇಳ್ತಾರೆ ಅಂತ ನೋಡ್ತಾ ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಜೊತೆಯಾಗಿ ಸೇರಿದೆ. ಹಿರಿಯ ವಿದ್ವಾಂಸರಾಗಿದ್ದಂತಹ ಕಡಿಯಾಳಿ ಲಕ್ಷ್ಮೀನಾರಾಯಣ ಉಪಾಧ್ಯಾಯರ ಒಂದು ಶತಮಾನೋತ್ಸವದ ಸ್ಮರಣೆಗೋಸ್ಕರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಹೇಳಿ ವಾದಿರಾಜ ಉಪಾಧ್ಯಾಯರವರ ಮಗ, ಅವರು ಒಳ್ಳೆ ಪಂಡಿತರಾಗಿರೋರು, ತುಂಬ ಆತ್ಮೀಯರು, ಅವರು ಹೊರಡಬೇಕಾದ್ರೆ ಫೋನ್ ಮಾಡಿದ್ರಿ, ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತಂದು ಹೇಳಿ. ನಿಜವಾಗ್ಲೂ ಕೂಡ ಪಂಡಿತರನ್ನು ಸ್ಮರಣೆ ಮಾಡೋದು ಅಂದರೆ ದೊಡ್ಡ ಭಾಗ್ಯ. ಅದು ದೇವರಿಗೆ ತನ್ನ ಸ್ಮರಣೆ ಎಷ್ಟು ಪ್ರಿಯವಾಗುತ್ತಲ್ಲ, ತನ್ನ ಭಕ್ತರ ಸ್ಮರಣೆ ಒಂದು ಇನ್ನೂ ಜಾತಿ ಹೆಚ್ಚು ಪ್ರಿಯ. ಅಂತ ವಿದ್ವಾಂಸರಾಗಲಿ ನಿಷ್ಠಾವಂತರು ಸಿಗೋದು ಭಾರಿ ಕಷ್ಟ. ಇವತ್ತು ಪಂಡಿತರು ಸಿಗಬಹುದು, ಆದರೆ ನಿಷ್ಠೆ ಇರೋರು ಸಿಗೋದು ತುಂಬ ಕಡಿಮೆ ಆಗ್ತಾ ಇದೆ, ದಿವಸ ದಿವಸ ಕಡಿಮೆ ಆಗ್ತಾ ಇದೆ. ಇಷ್ಟೊತ್ತವ್ರ ಬಗ್ಗೆ ಕೇಳಿದ್ರಲ್ಲ, ಎಷ್ಟು ನಿಸ್ಪೃಹರಾಗಿದ್ದರು ಅಂತ ಕೇಳಿದರೆ ಆಶ್ಚರ್ಯವಾಗತ್ತೆ. ನೋಡಿದ್ದೆ ನಾನು ಅವನು ಉಡುಪಿಗೆ ಒಂದ್ಸರ್ತಿ, ನಾನು ನಮ್ಮ ತಂದೆ ತಾಯಿಗಳ ಸಮೇತ ಬಹಳ ಹಿಂದೆ ಸುಮಾರು 60-75 ಹೋದ ಕಾಲಕ್ಕೆ ಆ ಕಡಿಯಾಡಿ ದೇವಸ್ಥಾನ ನೋಡ್ಕೋತಾ ಇದ್ರು. ಅಲ್ಲಿ ಕರೆ ಒಳ್ಳೆ ಅದ್ಭುತ ಆತಿಥ್ಯವನ್ನು ಮಾಡಿದ್ರಾಗ ಅದಕ್ಕೆ ಜ್ಞಾಪಕ ಇದೆ. ಎಲ್ಲರೂ 8 ಜನ ಹೋಗಿದ್ವಿ ನಾವು, 8 ಜನಕ್ಕೂ ಬಹಳ ಅಪೂರ್ವವಾದಂಥ ಆತಿಥ್ಯವನ್ನು ನೀಡಿದ್ರು. ಅದು ವಿದ್ವಾಂಸರಾಗಿದ್ದರು, ಸ್ವಾಮಿಗಳಿಗೆ ತುಂಬ ಬೇಕಾದವರಾಗಿದ್ದರು. ಅಂಥವರ ಒಂದು ಶತಮಾನೋತ್ಸವದ ಸ್ಮರಣೆ ಅಂತ ಕೇಳಿದರೆ ನಿಜವಾಗಲೂ ಕೂಡ ಬಹಳಷ್ಟು ಸಂತೋಷ ಪಡ್ತಕ್ಕಂಥ ಒಂದು ಇದು. ಅಂಥ ವಿದ್ವಾಂಸರನ್ನು ಸ್ಮರಣೆ ಮಾಡೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಅವರ ಸ್ಮರಣೆಗೋಸ್ಕರವಾಗಿ ದತ್ತಿ ಪ್ರವಚನಗಳನ್ನು ಏರ್ಪಾಟು ಮಾಡ್ತಕ್ಕಂತಹ ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಅದು ವಿಶೇಷವಾಗಿ ನಡೆದು ಇನ್ನೂ ಹೆಚ್ಚಾಗಿ ಅಂಥವರ ಆದರ್ಶ ಜಗತ್ತಿಗೆ ಬೇಕು. ನಿಷ್ಠೆ ಅನ್ನೋದು ಯಾವ ಹೇಳಿದ ಏನೂ ಕೊಡದೆ ಹೋದ್ರೂ ಬಂದು ಮಾಡಿಸ್ತೀನಿ ಅಂತ ಯಾರು ಹೇಳ್ತಾರೆ? ಇವತ್ತು ಮತ್ತೆ ಫಿಕ್ಸ್ ಮಾಡಿಕೊಂಡೇ ಹೋಗೋದು ಮನುಷ್ಯನ ಪದ್ಧತಿ. ಏನು ಕೊಡೋದಿಲ್ಲ, ಹೋದಲ್ಲೂ ಪರವಾಗಿಲ್ಲ. ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ, ಶಿಷ್ಯರು ಕೇಳಬೇಕಂತೆ, ಇಂಥ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೇನೆ, ನನಗೇನು ಅದರಲ್ಲಿ ಸಾಮರ್ಥ್ಯ ಇಲ್ಲ, ಹಣಕಾಸುಗಳು ಇಲ್ಲ ಅಂತ ಹೇಳಿದರೆ ತಪ್ಪಲ್ಲಂತ ಶಿಷ್ಯ ಹೇಳೋದು. ನಿಸ್ಸೋ ಭಕ್ತ್ಯ ಕ್ಷಮಾಪಯೇತ್ ಅಂತ ಆಚಾರ್ಯ ಹೇಳ್ತಾರೆ. ಇಷ್ಟು ಗೋದಾನ ಕೊಡಿ, ಇಷ್ಟು ಎಲ್ಲ ಲಿಸ್ಟ್ ಹೇಳ್ಬಿಡ್ತಾರೆ ಮೊದಲು. ನಿಮಗೆ ಆಗೋದಿಲ್ಲ ಹೋದಲ್ಲ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಕ್ಷಮೆ ಕೇಳಿಕೊಳ್ಳಿ, ಹೊರತು ಸುಳ್ಳು ಹೇಳಬೇಡಿ ಅಂತ ಹೇಳ್ತಾರೆ. ಆ ರೀತಿ ಹೇಳಿದ ಗುರುಗಳು ಅನುಗ್ರಹ ಮಾಡಿಬಿಡ್ತಾರೆ. ಅಂಥ ಒಂದು ಪದ್ಧತಿ ಇಟ್ಟುಕೊಳ್ಳೋ ಜನ ಬಹಳ ಕಷ್ಟ. ಅದೆಲ್ಲ ಮಾಡಿದಂಥ ಅವರ ಸ್ಮರಣೆಯನ್ನು ಇವರು ಮಾಡಿದ್ದು ಅತ್ಯಂತ ಉಚಿತವಾಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ನಾಳೆ ಇವರು ಸ್ವಲ್ಪ ತಡ ಆಯಿತು ಶುರುವಾಗೋದು, ನಾಳೆ ಸಕಾಲಕ್ಕೆ ಶುರುವಾಗಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. 6:30 ಸರಿಯಾಗಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.